హయగ్రీవం చిదానంద విగ్రహం సదనుగ్రహం. దశగ్రీవచ్ఛిదం శాపాన్ మణిగ్రీవ విమోచనం స్వనామగ్రహణాదేవా నిరస్తగ్రహ విగ్రహం. వృందావనగతం వందే బ్రహ్మరుద్రేంద్రవర్ధితం స్వాంతస్థానంతశయ్యాయ పూర్ణ జ్ఞానరసారణసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరార్చితానంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యాగురున్ మమ. బ్రహ్మచర్య హరిప్రీతి సువిద్యావాదశాలిన ఇష్టదాన్ కష్టహర్తృన్న విద్యామాన్యాన్ మునీన్ నమః. వాదిరాజపదద్వంద్వ వారిజాసక్త మానసాన్ విశ్వప్రియ గురూన్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థ ప్రసాదతః సర్వే కామాః భవంత్యేవ శవతో బింబసన్నిధౌ. చింతామణిం స్వభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధి సంపత్ప్రదాయకం విజ్ఞాన విమలం శాంతం విజయాఖ్యగురుం భజే. ఓం జన్మాద్యస్య పితోన్వయాదితరపశ్చార్థేష్వభిఘ్నస్వరాట్ తేనే బ్రహ్మహృదయాది కవయే ముహ్యంతియం సూరయః. తేజోవారి ముదాం యథా వినిమయో యత్ర త్రిసర్గో మృషా ధామ్నా స్వేన సదా నిరస్తకుహకం సత్యం పరం ధీమహి. కృష్ణ హేళతా ఇద్దాను ఉద్ధవని ఉపదేశకుడు భాగ ఏకాదశ స్కంధ. కృష్ణ హేళతా ఇద్దాను, హే ఉద్ధవ, నన్న సంగ అందరి నన్న గుణగళల్లి సంప్రీతి, సంగస్తు గుణ సంప్రీతి గుణవత్వే అతి నిశ్చయా. ನಾನು ಒಳ್ಳೆ ಗುಣಗಳನ್ನು ಹೊಂದಿದ್ದೇನೆ ಎಂಬ ದೃಢವಾದ ನಿಶ್ಚಯ, ಹಾಗೆ ಆ ಗುಣಗಳಲ್ಲಿ ಪ್ರೀತಿ. ಇಂಥ ಗುಣಗಳನ್ನು ಹೊಂದಿದ್ದಕ್ಕೆ ನನ್ನಲ್ಲಿ ಅತ್ಯಂತ ಪ್ರೀತಿ ಮಾಡುವುದೇನಿದೆ ಅದು ಸಂಘ ಅಂದರೆ ನನ್ನಲ್ಲಿ ಮಾಡುವ ಸಂಘ. ಅಂಥ ಸಂಘವೇ ಮೋಕ್ಷಕ್ಕೆ ಕಾರಣ. ಇನ್ನು ಮಿಕ್ಕ ವೇದೋಕ್ತ ಕರ್ಮಾನುಷ್ಠಾನ ಅಧ್ಯಯನ ಯಜನ ಯಾಜನ ಏನೇನಿದೆ ಎಲ್ಲವೂ ನನ್ನಲ್ಲಿ ಸಂಘ ಬರಲಿಕ್ಕೆ ಕಾರಣಗಳು. ಕೇವಲ ಅವುಗಳಿಂದ ನನ್ನ ಅನುಗ್ರಹ ಆಗಲ್ಲ, ನನ್ನಲ್ಲಿ ಮಾಡುವ ಸಂಪ್ರೀತಿ ಗುಣ ಸಂಪ್ರೀತಿ, ನಾನು ಮಹಾತ್ಮ್ಯ ಗುಣ ಅಂದರೆ ನಾನು ಇಂಥ ಇಂಥ ಗುಣವಂತ ಎಂಬ ಮಹಾತ್ಮ್ಯ ಜ್ಞಾನ ಬರಬೇಕು. ಆ ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ ನನ್ನಲ್ಲಿ ನನ್ನ ಗುಣಗಳಲ್ಲಿ ಸಂಪ್ರೀತಿ ಅಂದರೆ ವಿಶೇಷವಾದ ಪ್ರೀತಿಯನ್ನು ಹೊಂದಬೇಕು, ಉತ್ತಮವಾದ ಪ್ರೀತಿ. ಅಂಥ ಪ್ರೀತಿಯಿಂದ ಮಾತ್ರ ನಾನು ಸಿಗಲಿಕ್ಕೆ ಸಾಧ್ಯ. ಅಂಥ ಭಗವಂತನಲ್ಲಿ ಸಂಘ ಇರತಕ್ಕಂಥವರು ಯಾರ್ಯಾರು ಭಗವಂತನನ್ನು ಪಡೆದರು ಅದಕ್ಕೆ ಹೇಳ್ತಾ ಇದ್ದಾರೆ. ಮತ್ಸಂಗೇನ ತು ದೈತೇಯಾಹ ಯಾತು ಧಾನಾಹ ಮೃಗಾ ಖಗಾಹ ಗಂಧರ್ವಾಪ್ಸರಸೋ ನಾಗಾಹ ಸಿದ್ಧಾಶ್ಚಾರಣ ಗುಹ್ಯಕಾಹ ವಿದ್ಯಾಧರಾಹ ಮನುಷ್ಯೇಷು ವೈಶ್ಯಾಹ ಶೂದ್ರಾಹ ಸ್ತ್ರೀಯೋಂತಜಾಹ ರಜಸ್ತಮ ಪ್ರಕೃತಯಃ ತಸ್ಮಿನ್ ತಸ್ಮಿನ್ ಯುಗೇ ನಘ ಬಹವೋ ಮತ್ಪದಂ ಪ್ರಾಪ್ತಃ ತ್ವಷ್ಟ್ರಕಾವಂತಿಕಾದಯಃ ವೃಷಪರ್ವಾ ಬಲಿರ್ಬಾಣೋ मयश्चाथा विभीषणः। सुग्रीवो हनुमान् रक्षः गजो गृध्रो वणिक्पथः व्याधः कुब्जा व्रजे गोप्यः यज्ञपत्यस्तथा परे। ನನ್ನ ಸಂಘದಿಂದಲೇನೆ ಅದು ಹೇಳ್ತಾ ಇದ್ದಾರೆ. ಭಗವತ್ ಸಂಘ ಶಬ್ದಿತ ಭಕ್ತೇ ಉಕ್ತ ಫಲಹೇತುತ್ವ ದರ್ಶಯತಿ. ಭಗವಂತನ ಸಂಘ ಎಂಬುವ ಶಬ್ದದಿಂದ ಕರೆಯಲ್ಪಟ್ಟದ್ದು ಏನು ಅಂದರೆ ದೇವರ ಮೇಲೆ ಪ್ರೀತಿ, ಅಂದರೆ ಭಕ್ತಿ. ಆ ಭಕ್ತಿಯೇ ಇಂಥ ಫಲವನ್ನು ಕೊಡುತ್ತೆ ಎಂಬುದಕ್ಕೆ ನಿದರ್ಶಯತಿ, ಒಳ್ಳೆ ದೃಷ್ಟಾಂತಗಳು ಕೊಡ್ತಾನೆ ಭಗವಂತ. ಮತ್ಸಂಗೇನ ಅಂದರೆ ಮದ್ಭಕ್ತಿಯೈವ, ನನ್ನ ಭಕ್ತಿ, ನನ್ನ ಭಕ್ತಿಯಿಂದಲೇನೆ ನನ್ನನ್ನು ಹೊಂದಿದ್ದಾರೆ ಇವರೆಲ್ಲ. ಯಾರು? ದೈತೇಯಾಹ, ದೈತ್ಯರಯ್ಯ, ಪ್ರಹ್ಲಾದಾದಿಗಳು. ಯಾತುಧಾನ ರಾಕ್ಷಸರು. ಯಾರು? ವಿಭೀಷಣಾದಿಗಳು. ಖಗಾಹ ಪಕ್ಷಿಗಳು, ಅಂದರೆ ಜರಿತಾರಿ ಮೊದಲಾದ ಪಕ್ಷಿಗಳು. ಮೃಗ ಸುಗ್ರೀವಾದಿಗಳು. ಅಲ್ಲಿ ಹೇಳ್ತಾರೆ ಜರಿತಾರಿ ಮೊದಲಾದ ಪಕ್ಷಿಗಳಿಗೆ ಅವರ ಗಂಡ ಅಂದರೆ ಮಂದಪಾಲ ಋಷಿಯ ಸಂಪರ್ಕವಿತ್ತು. ಸುಗ್ರೀವ ಕಪಿ ಆದರೂ ವಿಶೇಷವಾಗಿ ವೇದಾಧ್ಯಯನಾದಿಗಳೆಲ್ಲ ಇತ್ತಲ್ಲ ಅವರಿಗೆ. ಆದರೆ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ ಸುಗ್ರೀವಾದಿಗಳಿಗೆ ಸಂಧ್ಯಾಧಿಕಾರಗಳಿಲ್ಲವೆ, ಅವರು ಸಂಕೀರ್ಣ ಪ್ರಕೃತಿಗಳು. ಅಂದರೆ ಕಪಿತ್ವ ಇದೆ, ಮನುಷ್ಯತ್ವನೂ ಇದೆ, ಎರಡೂ ಸೇರಿಕೊಂಡವು. ಇನ್ನ ವೈಶ್ಯಾಹ ಅಂದರೆ ಯಾರು? ತುಲಾಧರ ಮೊದಲಾದ ವೈಶ್ಯರು. ಶೂದ್ರರು ಒಂದು ಧರ್ಮವ್ಯಾಧ ಮೊದಲಾದ ಶೂದ್ರರು. ಅನ್ಯೇಷು ನೀಚಯೋನಿಷು ಜಾತಾಹಿ, ಬೇರೆ ಬೇರೆ ನೀಚ ಯೋನಿಗಳಲ್ಲಿ ಹುಟ್ಟಿದರು. ಅಂದರೆ ಅರ್ಥ ಇವರೆಲ್ಲ ಹಿಂದಿನ ಜನ್ಮಗಳಲ್ಲಿ ಸಾಧನೆ ಮಾಡಿಕೊಂಡು ಬಂದಿದ್ದಾರೆ, ಈ ಜನ್ಮದಲ್ಲಿ ಯಾವ ಅಧ್ಯಯನಾದಿಗಳು ಇಲ್ಲ, ಇಲ್ಲದಿದ್ದರೂ ಕೇವಲ ನನ್ನ ಭಕ್ತಿಯನ್ನು ಮಾಡಿ ಅವರು ನನ್ನ ಪಡೆದಿದ್ದಾರೆ. ರಜಸ್ತಮ ಪ್ರಕೃತಯ ಅಂದರೆ ರಾಜಸ ತಾಮಸ ದೇಹಯುಕ್ತ. ಯಾರು ಅವರು? ರಾಜಸ ದೇಹ ತಾಮಸ ದೇಹ ಅಂದರೆ ವೈಶ್ಯಾದಯ ರಾಜಸ ಪ್ರಕೃತಯ, ವಿಭೀಷಣಾದಯ ತಾಮಸ ಪ್ರಕೃತಯ. ರಾಜಸ ದೇಹ ಇರತಕ್ಕಂಥವರು ವೈಶ್ಯಾದಿಗಳು. ತಾಮಸ ಅಂದರೆ ಪ್ರಕೃತಿ ಅಂತ, ತಾಮಸ ದೇಹ ಇರತಕ್ಕಂಥವರು ಪ್ರಕೃತಿ ದೇಹ ಅಂದರೆ ವಿಭೀಷಣಾದಿಗಳು. ಆಯಾ ಯುಗಗಳಲ್ಲಿ ವಿಶೇಷವಾಗಿ ಇನ್ನು ತ್ವಾಷ್ಟ್ರಕ ಅಂದರು. ತ್ವಾಷ್ಟ್ರಕ ಅಂದರೆ ತ್ವಷ್ಟ್ರು ಸಂಬಂಧಿ ಆಗಿರತಕ್ಕಂಥವ್ರು ಯಾರು ಅಂದರೆ ವೃತ್ರಾಸುರ. ಆವಂತಿಕ ಅಂದರೆ ಅವಧೂತ. ನಂತರ ಮುಂದೆ ಹೇಳ್ತಾರೆ ವೃಷಪರವರಾಜ, ಬಲಿ, ಬಾಣ, ಮಯಾಸುರ, ವಿಭೀಷಣ, ನಂತರ ಸುಗ್ರೀವ, ಹನುಮಂತ. ಯದ್ಯಪಿ ಇದು ಲೋಕದೃಷ್ಟಿಯಲ್ಲಿ ಕೊಟ್ಟಿದ್ದು ಅಂತ ತಿಳಿಯಬೇಕು. ಸುಗ್ರೀವ ಸೂರ್ಯದೇವರೇ ಬಂದಿದ್ದು, ಗಜ ಅದು ಹನುಮಂತ ಅಂದ್ರೆ ವಾಯುದೇವರೇ ಬಂದಿದ್ದಾರೆ. ನಂತರ ವಿಶೇಷವಾಗಿ ಹೇಳ್ತಾ ಬರ್ತಾ ಇದ್ದಾರೆ ವೃಕ್ಷ ಅಂದ್ರೆ ಜಾಂಬವಂತ, ಗಜ ಅಂದ್ರೆ ಗಜೇಂದ್ರ ಯಾರು ಹಿಂದೆ ಇಂದ್ರದ್ಯುಮ್ನ ರಾಜ, ಗೃಧ್ರ ಜಟಾಯು, ವಣಿಕ್ಪತಃ ಅಂದರೆ ವೈಶ್ಯ ತುರಾಧರ, ನಂತರ ವ್ಯಾಧ, ನಂತರ ಕುಬ್ಜ ಅಂದರೆ ತ್ರಿವಕ್ರ, ಯಜ್ಞಪತ್ನ್ಯ ಅಂದರೆ ವಿಶೇಷವಾದಂಥ ಬ್ರಾಹ್ಮಣ ಪತ್ನಿಯರು ಕೃಷ್ಣನಿಗೆ ಊಟ ಹಾಕಿದಂಥವರು. ಇವರೆಲ್ಲರೂ ಕೂಡ ತೇ ನಾಧೀತ ಶ್ರುತಿಗಣಾಹ ನೋಪಾಸಿತ ಮಹತ್ತಮಾಹ ಅವ್ರತಾತಪ್ತ ತಪಸಃ ಮತ್ಸಂಗಾನ್ ಮಾಮುಪಾಗತ. ಇಲ್ಲಿ ಹೇಳ್ತಾ ಇದ್ದಾರೆ ಗಜಾದಯ ಯಜ್ಞಪತ್ಯಾದಿ ಸ್ತ್ರೀಯಶ್ಚ ವೇದಾಂತಶ್ರವಣಾರ್ಥಂ ನೋಪಾಸಿತ ಮಹತ್ತಮಾಹ. ಈ ಗಜಾದಿಗಳು, ಆನೆ ಮೊದಲಾದ್ದು, ಯಜ್ಞಪತ್ನಿಯರು ಅಂದರೆ ವಿಶೇಷವಾಗಿ ಇರತಕ್ಕಂತಹ ಸ್ತ್ರೀಯರು, ಅವರೆಲ್ಲರೂ ಕೂಡ ವೇದಾಂತ ಶ್ರವಣಕ್ಕಾಗಿ ಯಾವ ದೊಡ್ಡವರ ಹತ್ರ ಹೋಗಿ ಸೇವಾ ಮಾಡಿದ್ದವರಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಅವ್ರತಾಹ ಅಂದರೆ ಸ್ನಾತಕಾದಿ ವ್ರತಗಳಿಲ್ಲದೆ ಇರತಕ್ಕಂಥವರು ನನ್ನಲ್ಲಿ ಸ್ನೇಹ ಮಾಡಿ ಉದ್ಧಾರ ಆಗಿದ್ದಾರೆ. ಇಲ್ಲಿ ಮೇಲ್ನೋಟ ನೋಡಿದ್ದಾಗ ದೇವರಲ್ಲಿ ಭಕ್ತಿ ಪ್ರಧಾನ. ಹೌದು, ಹಾಗಾದರೆ ಅಧ್ಯಯನ, ಆದಮೇಲೆ ದೊಡ್ಡವರ ಸೇವಾ, ವ್ರತಗಳನ್ನು ಮಾಡೋದು, ತಪಸ್ಸನ್ನು ಮಾಡೋದು, ಇವೆಲ್ಲ ವ್ಯರ್ಥ, ಯಾವುದು ಇಲ್ಲ. ಇದು ಇಲ್ಲದೇನೆ ದೇವರಲ್ಲಿ ಭಕ್ತಿ ಮಾಡಿದ್ರಲ್ಲ, ನಾವು ಹಾಗೆ ಮಾಡಿಬಿಟ್ರೆ ಇವೆಲ್ಲ ಯಾಕೆ ಸುಮ್ಮನೆ ಕಡ್ಕೊಂಡು? ಹಾಗಲ್ಲ, ಆಚಾರ್ಯ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಏನದು ಅಂದರೆ, ಇವರೆಲ್ಲರೂ ಹಿಂದೆ ಅಧ್ಯಯನ ಮಾಡಿದವರು, ಹಿಂದೆ ದೊಡ್ಡವರ ಸೇವಾ ಮಾಡಿದವರು, ಹಿಂದೆ ವ್ರತಗಳನ್ನು ಮಾಡಿದವರು, ಹಿಂದೆ ತಪಸ್ಸನ್ನು ಮಾಡಿದವರು. ಅದರ ಫಲವಾಗಿಯೇ ಅವರ ಮನಸ್ಸು ಶುದ್ಧ ಆಗಿದೆ, ಅದರಿಂದಾಗಿ ಅವರು ನನ್ನಲ್ಲಿ ಭಕ್ತಿಯನ್ನು ಪಡೆದಿದ್ದಾರೆ. ಆದ್ದರಿಂದ ಈ ಜನ್ಮದಲ್ಲಿ ಇವರೆಲ್ಲರೂ ಹಿಂದೆ ಹೇಳಿದ ಯಾವ ಏನು ಅಧ್ಯಯನಾದಿಗಳು ಈ ಜನ್ಮದಲ್ಲಿ ಮಾಡದಿದ್ದರೂ ಅವರಿಗೆ ಆ ಹಿಂದಿನ ಸಾಧನೆಯಿಂದ ಏನು ಭಕ್ತಿ ಅವರಲ್ಲಿ ಬಂದಿತ್ತು ಅದು ಇಲ್ಲಿ ಪ್ರಕಟ ಆಗಿದೆ. ನಮ್ಮಲ್ಲಿ ಭಕ್ತಿ, ಶುದ್ಧವಾದ ಭಕ್ತಿ ಬರಬೇಕು ಅಂತಾದರೆ ಅದೆಲ್ಲಿ ಬರಬೇಕು? ಮನಸ್ಸಲ್ಲೇ ಬರಬೇಕು ತಾನೆ. ನಮ್ಮ ಮನಸ್ಸಿನಲ್ಲಿ ದೇವರ ಮೇಲೆ ಶುದ್ಧವಾದ ಭಕ್ತಿ ಹುಟ್ಟಬೇಕು ಅಂತಾದರೆ ಮನಸ್ಸು ಶುದ್ಧ ಆಗಿರಬೇಕು. ಮನಸ್ಸು ಶುದ್ಧ ಇಲ್ಲದಿದ್ದರೆ ಶುದ್ಧವಾದ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ, ಸಂಶಯಗಳು ಎಲ್ಲ ಬರ್ತಾ ಇರುತ್ತೆ. ಮನಸ್ಸು ಶುದ್ಧ ಆಗಬೇಕಾದರೆ ಅಧ್ಯಯನಾದಿಗಳು ಮಾಡಬೇಕು, ದೊಡ್ಡವರ ಸೇವಾ ಮಾಡಬೇಕು, ಹಾಗೆ ವ್ರತಗಳನ್ನು ಮಾಡಬೇಕು, ತಪಸ್ಸನ್ನು ಮಾಡಬೇಕು. ಇವುಗಳಿಂದ ಅಂತಃಕರಣ ಶುದ್ಧಿ ಆಗುತ್ತೆ, ಇವುಗಳಿಂದ ಮಾತ್ರ ಆಗುತ್ತೆ. ಆವಾಗ ಆ ಶುದ್ಧವಾದ ಮನಸ್ಸಿನಿಂದ ದೇವರಲ್ಲಿ ಶುದ್ಧವಾದ ಪ್ರೀತಿ ಬರುತ್ತೆ. ಅಂಥ ಶುದ್ಧವಾದ ಪ್ರೀತಿಯಿಂದ ಭಗವಂತ ಅನುಗ್ರಹ ಮಾಡುತ್ತಾನೆ. ಹಾಗಾದರೆ ಇಲ್ಲಿ ನಮಗೆ ಸ್ಪಷ್ಟ ಆಗೋದೇನು ಅಂದರೆ, ಎಲ್ಲಾದರೆ ಅಧ್ಯಯನಾದಿಗಳು ಯಾವುದೂ ಇಲ್ಲದೆ ಅಧ್ಯಯನ, ದೊಡ್ಡವರ ಸೇವಾ, ವ್ರತ, ತಪಸ್ಸು, ದಾನ ಯಾವುದೂ ಇಲ್ಲದೆ ಅವರಿಗೆ ಆ ಜನ್ಮದಲ್ಲಿ ಒಳ್ಳೆ ಜ್ಞಾನ ಅಥವಾ ದೇವರಲ್ಲಿ ವಿಚಿತ್ರವಾದ ಭಕ್ತಿ ಬರ್ತಾ ಇದೆ ಅಂದರೆ ಸುಮ್ಮನೆ ಬರಲ್ಲ. ಹಿಂದಿನ ಜನ್ಮಗಳಲ್ಲಿ ಸಾಧನೆ ಮಾಡಿಕೊಂಡವರಿಗೆ ಈ ಜನ್ಮದಲ್ಲಿ ಆ ಸಾಧನಾ ಸಾಮಗ್ರಿ ಯಾವುದಿಲ್ಲದಿದ್ದರೂ ಹಿಂದಿನ ಪ್ರಬಲವಾದ ಸಾಧನೆಯಿಂದ ಬಂದ ಭಕ್ತಿ ಈಗ ಹೊರಗೆ ಬರ್ತಾ ಇದೆ ಅಂತ ಅರ್ಥ. ಮತ್ತೆ ಕೃಷ್ಣ ಅಂಥ ಕಾಲಕ್ಕೆ ಇದ್ಯಾವುದು ಅಧ್ಯಯನಾದಿಗಳು ಅವರಿಗೆ ಇಲ್ಲಪ್ಪ, ಕೇವಲ ನನ್ನ ಭಕ್ತಿಯಿಂದಲೇ ಅವರು ನನ್ನ ಪಡೆದಿದ್ದಾರೆ ಅಂತ ಹೇಳೋದರ ತಾತ್ಪರ್ಯ ಏನು? ಇದು ಯಾವಾಗ ಹೇಳಬೇಕಾಗಿತ್ತು? ಯಾವ ಜನ್ಮದಲ್ಲೂ ಯಾವ ಸಾಧನೆಯನ್ನೂ ಮಾಡದೆ ಇದ್ದಕ್ಕಿದ್ದಂತೆ ಥಟ್ಟನೆ ಭಕ್ತಿ ಬಂದಿರುತ್ತೆ ಅವರಿಗೆ, ಅದರಿಂದನೇ ಮೋಕ್ಷ ಆಗ್ಬಿಡುತ್ತೆ ಅಂತ ಹೇಳೋದು ಕೃಷ್ಣನ ಅಭಿಪ್ರಾಯವಾ? ಇಲ್ಲ. ಏನು ತಾತ್ಪರ್ಯ ಅಂದರೆ, ಹೌದು, ಈ ಎಲ್ಲಾ ಸಾಮಗ್ರಿ ಭಕ್ತಿ ಬರಲಿಕ್ಕೆ ಕಾರಣ ಹೌದು, ಆದರೆ ಈ ಸಾಧನಾ ಮಾರ್ಗದಲ್ಲಿ ತಪ್ಪು ಕಲ್ಪನೆ ಬರಲಿಕ್ಕೆ ಅವಕಾಶ ತುಂಬಾ ಇದೆ. ಏನಂತ, ತುಂಬಾ ಅಧ್ಯಯನ ಮಾಡಿಬಿಟ್ಟೆ ದೇವರು ನಂಗೆ ಅನುಗ್ರಹ ಮಾಡುತ್ತಾನೆ, ತುಂಬಾ ಸೇವೆಗಳೆಲ್ಲ ಮಾಡಿಬಿಟ್ಟಿದ್ದೇನೆ ದೇವರ ಅನುಗ್ರಹ ಮಾಡಿಬಿಡ್ತಾನೆ, ತುಂಬಾ ವ್ರತಗಳನ್ನ ಮಾಡಿಬಿಟ್ಟೆ, ತುಂಬಾ ಯಜ್ಞಗಳು ಮಾಡಿಬಿಟ್ಟೆ, ತುಂಬಾ ದಾನ ಮಾಡಿಬಿಟ್ಟಿದ್ದೀನಿ ನಾನು, ದೇವರು ಖಚಿತ ನಂಗೆ ಅನುಗ್ರಹ ಮಾಡಿಬಿಡ್ತಾನೆ ತುಂಬ ತಪಸ್ಸನ್ನು ಮಾಡ್ತಾ ಇದ್ದೀನಿ ನಾನು. ಏನು ಆಚಾರ ವಿಚಾರ, ತುಂಬ ಉಪವಾಸ ಎಲ್ಲ ಮಾಡ್ತಾ ಇದ್ದೀನಿ. ಖಚಿತ ದೇವರು ನನಗೆ ಅನುಗ್ರಹ ಮಾಡಿಬಿಡ್ತಾನೆ. ಈ ಕಲ್ಪನೆ ಬೇಡ. ಅದರಿಂದಲೇನೆ ದೇವರು ನನಗೆ ಅನುಗ್ರಹ ಮಾಡ್ತಾನೆ ಎಂಬ ತಪ್ಪು ಕಲ್ಪನೆ ಬೇಡ. ಸರಿಯಾದ ತಿಳುವಳಿಕೆ ಇರಲಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇದೆಲ್ಲವೂ ಇದ್ದರೂ ಅವುಗಳಿಂದ ನನ್ನಲ್ಲಿ ಬರಬೇಕಾದ ಪ್ರೀತಿಯೇ ಬಾರದಿದ್ದರೆ ಇವೆಲ್ಲವೂ ಇದ್ದರೂ ನಾನು ಅನುಗ್ರಹ ಮಾಡಲ್ಲ. ಇವುಗಳಿಂದ ನಿಮ್ಮಲ್ಲಿ ನನ್ನ ಮೇಲೆ ಭಕ್ತಿ ಹುಟ್ಟಬೇಕು, ಒಳ್ಳೆ ಶುದ್ಧವಾದ ಪ್ರೀತಿ ಹುಟ್ಟಬೇಕು. ಹಾಗಾದರೆ ನನ್ನ ಕಡೆಯಿಂದ ನೋಡಿದರೆ ನಾನು ಅನುಗ್ರಹ ಮಾಡಬೇಕಾದರೆ ನಿಮ್ಮಲ್ಲಿ ಪ್ರೀತಿ ಮುಖ್ಯ ಅಂತ, ಪ್ರೀತಿಗೆ ಪ್ರಾಧಾನ್ಯ ಕೊಡಲಿಕ್ಕಾಗಿ ಇಷ್ಟೆಲ್ಲ ದೃಷ್ಟಾಂತ ಕೊಟ್ಟಿತ್ತು, ಇಷ್ಟೆಲ್ಲ ದೃಷ್ಟಾಂತ ಕೊಟ್ಟಿತ್ತು. ಇನ್ನ ಅಲ್ಲಿ ವಿಶೇಷ ಏನು ಅಂದ್ರೆ, ಅಲ್ಲ ಪ್ರೀತಿ ಇದ್ರೆ ಸಾಕ ಮಿಕ್ಕದ್ದೆಲ್ಲ ಅಂದ್ರೆ, ಹಾ ಮಿಕ್ಕದ್ದೆಲ್ಲ ಜನ್ಮ ಜನ್ಮಾಂತರದಲ್ಲಿ ಮಾಡಿದ್ದಕ್ಕೆ ಕಾರಣ ಆಗಿರಲಿ, ನಾನೆಷ್ಟು ನೋಡ್ತೇನೆ ಈ ಜನ್ಮದಲ್ಲಿ ನನ್ನ ಮೇಲೆ ಎಷ್ಟು ಪ್ರೀತಿ ಮಾಡಿದಾರೆ ಅದು ನೋಡ್ತೇನೆ ನಾನು. ಮತ್ತು ನಾನು ಈ ಜನ್ಮದಲ್ಲಿ ಇವರೆಲ್ಲ ಅಧ್ಯಯನ ಮಾಡಿದ್ರ ಇಲ್ಲ, ದೊಡ್ಡವರು ಸೇವಾ ಮಾಡಿದ್ರ ಇಲ್ಲ, ಈ ಜನ್ಮದಲ್ಲಿ ಇವರೆಲ್ಲ ವ್ರತಗಳು ಮಾಡಿದ್ರ ಇಲ್ವಾ, ಈ ಜನ್ಮದಲ್ಲಿ ತಪಸ್ಸು ಮಾಡಿದ್ರ ಇಲ್ವಾ, ಅವೆಲ್ಲ ಮಾಡಿದರೇನೆ ಭಕ್ತಿ ಇದ್ರೂ ನನ್ನ ಮೇಲೆ ವಿಶೇಷವಾದ ಭಕ್ತಿ ಅವರು ಮಾಡ್ತಾ ಇದ್ರು, ಇವೆಲ್ಲ ಇದ್ದರೇನೆ ಅನುಗ್ರಹ ಮಾಡ್ತೀನಿ ಎಂಬ ನಿಯಮ ನಾನು ಇಟ್ಕೊಂಡಿಲ್ಲ. ಅಂದರೆ ಹಿಂದಿನ ಕರ್ಮಾನುಸಾರ ಸಜ್ಜನರಾಗಿದ್ದರು, ಹಿಂದಿನ ಕರ್ಮಾನುಸಾರ ಕೆಲವೊಂದು ಕರ್ಮ ಜನ್ಮಗಳಲ್ಲಿ ವಿಚಿತ್ರವಾಗಿರತಕ್ಕಂಥ ಈ ಹೇಳಿದ ಸಾಧನೆಗಳೆಲ್ಲ ನಡೀತಾ ಇರುತ್ತೆ, ಅದರಿಂದ ಭಕ್ತಿ ಹುಟ್ಟಿರುತ್ತೆ. ಆದರೆ ಆ ಹಿಂದಿನ ಕರ್ಮಾನುಸಾರವೇ ಕೆಲವೊಂದು ಜನ್ಮಗಳಲ್ಲಿ ಇವರಿಗೆ ಅಧ್ಯಯನಾದಿಗಳಾಗಲಿ ದೊಡ್ಡವರ ಸೇವೆ ಆಗಲಿ ತಪಸ್ಸು ವ್ರತ ದಾನ ಯಾವುದೂ ಇರಲ್ಲ, ಪ್ರಬಲವಾದ ಪ್ರಾರಬ್ಧ ಕೂತಿರುತ್ತೆ, ಪ್ರಬಲವಾದ ಪ್ರಾರಬ್ಧ ಕೂತಿರುತ್ತೆ. ಅಂತ ಕಾಲಕ್ಕೆ ಇವರಿಗೆ ಉದ್ಧಾರವೇ ಇಲ್ಲ, ಜನ್ಮವೇ ಹಾಳಾಗುತ್ತಲ್ಲ ಅಂದರೆ ಅಲ್ಲಿ ಹಿಂದಿನ ಜನ್ಮದ ಸಾಧನೆಯಿಂದ ಭಕ್ತಿಯನ್ನು ಹುಟ್ಟಿರುತ್ತಲ್ಲ ಅದು ಇಲ್ಲಿ ಪ್ರಕಟ ಆಗುತ್ತೆ ಭಗವಂತನ ಅನುಗ್ರಹ. ಆ ಭಕ್ತಿ ಪ್ರಕಟ ಆದ ಕೂಡಲೇ ದೇವರ ಅನುಗ್ರಹ ಮಾಡಿಬಿಡ್ತಾರೆ. ಅಲ್ಲ ಈ ಜನ್ಮದ ಏನು ವಿಶೇಷವಾದ ಅಧ್ಯಯನಾದಿಗಳೆಲ್ಲ ಅಂದರೆ ಅಡ್ಡಿ ಇಲ್ಲ, ಅವರ ಕರ್ಮಾನುಸಾರ ಮಿಕ್ಕ ಸಾಮಗ್ರಿ ಇಲ್ಲದಿದ್ದರೂ ಸಾಮಗ್ರಿಯಿಂದ ಬರಬೇಕಾದ ಫಲ ಅವರ ಕೈಯಲ್ಲಿದೆ, ಆದ್ದರಿಂದ ನಾನು ಅನುಗ್ರಹ ಮಾಡಿಬಿಡ್ತೇನೆ, ಇಷ್ಟು ಮಾತ್ರ ತಾತ್ಪರ್ಯ ಭಗವಂತನ. ನಾವು ಎಲ್ಲಿ ಸಂಶಯ, ಹೌದಯ್ಯ ಈ ಜನ್ಮದಲ್ಲೇನೋ ಒಳ್ಳೆ ಸಾಧನೆ ಮಾಡ್ತಾ ಇದ್ದೀವಿ, ಒಳ್ಳೆ ಅಧ್ಯಯನಾದಿಗಳು ಮಾಡ್ತಾ ಇದ್ದೀವಿ, ಎಲ್ಲ ಮಾಡಿಕೊಂಡು ಹೋದ್ರೂ ಕೂಡ ಕೃಷ್ಣನಲ್ಲಿ ಅರ್ಜುನ ಕೇಳಿದ ಪ್ರಶ್ನೆ ಇತ್ತು. ಹೇ ಕೃಷ್ಣ, ನಿನ್ನ ಕುರಿತಾದ ಒಂದು ವಿಶೇಷವಾದ ಈ ಸಾಧನೆ ಹೇಳಿದ್ದೀಯಲ್ಲ, ಇದು ಮಧ್ಯದಲ್ಲಿ ನಿಂತು ಹೋದ್ರೆ ಗತಿ ಏನಪ್ಪ, ನಾಶ ಆಗ್ಬಿಡುತ್ತಲ್ಲ, ಮತ ಶುರು ಮಾಡಬೇಕು ಮೊದಲಿಂದ. ಅದಕ್ಕೆ ಕೃಷ್ಣ ಹೇಳ್ತಾರೆ, ಎಂದೂ ಇಲ್ಲ ಅರ್ಜುನ, ಹಿಂದೆ ಮಾಡಿದ ಸಾಧನೆ ಏನು ಫಲ ಇರುತ್ತೆ ಅದು ಮುಂದಿನ ಜನ್ಮದಲ್ಲಿ ಮೇಲಕ್ಕೆ ಬರುತ್ತೆ. ಇವರೆಲ್ಲ ಅಂಥವರೇ, ಸುಗ್ರೀವಾದಿಗಳು ಎಲ್ಲರೂ ಅಂಥವರು, ದೇವತೆಗಳೆಲ್ಲ ಬಂದು ವಿಭೀಷಣಾದಿಗಳು ಅವರು ದೈತ್ಯರೇ, ರಾಕ್ಷಸರೇ ಅವರೆಲ್ಲ, ಅವರೆಲ್ಲ ಬಂದಿದ್ದಾರೆ. ನಂತರ ವಿಶೇಷವಾದ ಬಲಿ ವೃಷಪರವರಾಜ ಬಾಣ ಅವರೆಲ್ಲ ದ್ವಿತೀಯ ಮಕ್ಕಳೇ, ದೇವತೆಗಳೆಲ್ಲ ಅವರು, ಆದರೂ ಅವರಿಗೆ ಅನುಗ್ರಹ ಮಾಡಿದೆ, ಯಾಕೆ ಸ್ವರೂಪದಲ್ಲೇ ಅವರಿಗೆ ಭಕ್ತಿ ಇತ್ತು, ಸಜ್ಜನರಾದ್ದರಿಂದ. ಅದರಿಂದ ಇಲ್ಲಿ ವಿಶೇಷವಾಗಿರತಕ್ಕಂಥದ್ದು ಏನು, ಭಕ್ತಿಗೆ ಪ್ರಾಧಾನ್ಯ ಕೊಡುತ್ತೇನೆ ನಾನು ಎಂಬುದು ಚೆನ್ನಾಗಿ ತೋರಬೇಕಾಗಿದೆ, ಅದನ್ನ ಹೈಲೈಟ್ ಮಾಡಬೇಕಾಗಿದೆ. ನಮಗೆ ಹೆಚ್ಚಿಗೆ ಎಲ್ಲಿ ಬರ್ತಾ ಇರುತ್ತೆ, ಈ ಅಧ್ಯಯನಾದಿಗಳೆಲ್ಲ ನಮ್ಮಲ್ಲಿ ತುಂಬಾ ನಡೀತಾ ಇದ್ರೆ ಗರ್ವ ಬರುತ್ತೆ, ಒಂದು ಚೂರು ಏನೋ ಒಂದು ನಾಲ್ಕು ಕಡೆ ಪಾಠಕ್ಕೆ ಹೋಗುವುದು ಅದು ಇದು ಮಾಡಿಕೊಂಡು ಒಂದಿಷ್ಟು ಅಕ್ಷರ ಎರಡು ಕಲ್ತ್ಕೊಂಡ್ಬಿಟ್ರೆ ನಂಗೆ ಬರುತ್ತೆ ಎಂಬ ಅಹಂಕಾರ, ಒಂದು ಕೆಲವರಿಗೆ ಅಧ್ಯಯನ ಇರುತ್ತೆ, ಕೆಲವರಿಗೆ ಅಧ್ಯಯನ ಇರಲ್ಲ. ಒಳ್ಳೆ ಮಡಿ ಆಚಾರ ವಿಚಾರ, ಒಳ್ಳೆ ವ್ರತಗಳ ಅನುಷ್ಠಾನ ಇವೆಲ್ಲ ಇಟ್ಕೊಂಡಿರ್ತಾರೆ. ಆ ಮಾಡೋ ಕಾಲಕ್ಕೆ ಅವ್ರ ತಲೆಗೆ ಬಂದಿರುತ್ತೆ ನಾವಿವೆಲ್ಲ ಮಾಡಿಬಿಡ್ತಾ ಇದ್ದೀವಿ, ಅಧ್ಯಯನ ಇರ್ಲಂಗಿದ್ರೇನಂತೆ, ಇಂಥ ಒಳ್ಳೆ ಮಡಿ ಆಚಾರ ಇಟ್ಕೊಂಡಿದ್ವಿ ನಮ್ಮ ಸಮಾನ ಇಲ್ಲ ಅಂತ ಅಹಂಕಾರ ಒಳಗೆ ಬಂದಿರುತ್ತೆ. ಇನ್ನೂ ಕೆಲವರು ವಿಶೇಷವಾಗಿರತಕ್ಕಂಥ ಜಪಗಳು ಮಾಡುತ್ತಿರ್ತಾರೆ, ತಪಸ್ಸನ್ನು ಮಾಡ್ತಾ ಇರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಮತ್ತೆ ಅವರವರಿಗೆ ಆಯಾ ಕಾರ್ಯ ಅಹಂಕಾರಕ್ಕೆ ಕಾರಣ ಆಗಿರುತ್ತೆ. ಇದರಿಂದ ದೇವರು ನಮಗೆ ಬಂದ್ಬಿಟ್ಟಿದ್ದಾನೆ, ನಮಗೆ ಅನುಗ್ರಹ ಮಾಡ್ತಾನೆ, ನಮ್ಗೆ ಬಿಟ್ಟು ಇನ್ಯಾರಿಗೆ ಮಾಡ್ತಾನೆ ಅಂತ. ಅಲ್ಲದೆ ಕೃಷ್ಣ ತಿಳಿಸ್ತಾನೆ, ಅಪ್ಪ ನೀವೆಲ್ಲ ಮಾಡ್ತಾ ಇದ್ದೀರಾ, ಇಲ್ಲ ಇಲ್ಲ ನಾನು ಹೇಳಿದ್ದೆ ನೀವು ಮಾಡ್ತಾ ಇದ್ದೀರಾ, ಇವೆಲ್ಲ ಮಾಡಬೇಕಾಗಿದೆ. ಆ ಮಾಡೋದೇ ಮುಖ್ಯ ಅಲ್ಲ, ಉಪವಾಸ ಆದಮೇಲೆ ವಿಶೇಷವಾಗಿರತಕ್ಕಂಥ ಮಡಿ ಆಚಾರ ಏನೇನಿವೆ ಅವೆಲ್ಲ ಅವಶ್ಯ ಮಾಡಲೇಬೇಕು, ಅದೇ ಮುಖ್ಯ ಅಲ್ಲ. ಅದರಿಂದ ನನ್ನ ಮೇಲೆ ನೀವು ಮಾಡೋದರಿಂದ ನನ್ನ ಮೇಲೆ ದಿನೇ 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 ಪ್ರೀತಿ ಬೆಳೆಯಬೇಕು. ಅದು ಬೆಳೀತಾ ಇದೆಯಲ್ಲ ನೋಡ್ಕೊಳ್ರಿ, ಒಟ್ಟಾರೆ ನೀವು ಮಾಡೋದ್ರಿಂದ ನನಗೆ ದೂರ ಆಗ್ತಾ ಇದ್ದೀರಿ, ಹತ್ತಿರ ಆಗ್ತಾ ಇದ್ದಾರೆ ನೋಡ್ಕೊಳ್ರಿ. ನನಗೆ ಹತ್ತಿರ ಆಗೋದೇ ನನ್ನ ಅನುಗ್ರಹಕ್ಕೆ ಕಾರಣ, ನನಗೆ ದೂರ ಆದರೆ ಅವೆಲ್ಲ ಇದ್ರೂ ಉಪಯೋಗವಿಲ್ಲ. ಇಷ್ಟು ಕೃಷ್ಣನ ತಾತ್ಪರ್ಯ. ಇನ್ನ ಮುಂದೆ ಹೇಳ್ತಾ ಇದ್ದಾನೆ ಕೃಷ್ಣ, ಕೇವಲ ಏನ ಹಿ ಭಾವೇನ ಗೋಪ್ಯೋ ಗಾವು ನಗ ಮೃಗಾ ಏನ್ಯೇ ಮೂಢಧಿಯ ನಾಗ ಸಿದ್ಧಾ ಮಾಮೀಯುರಂಜಸ. ಇಲ್ಲಿ ಹೇಳ್ತಾ ಇದ್ದಾರೆ, ಸರ್ವಥ ಅಧ್ಯಯನ ಹೀನಾನ್ ಪೃಥಕ್ ಗಣಯನ್ ತೇಷಾಂ ಸ್ವಸಂಗೇನೈವ ಸ್ವಪ್ರಾಪ್ತಿ. ಇನ್ನ ಸರ್ವಥ ಎಲ್ಲ ರೀತಿಯಲ್ಲಿ ಅಧ್ಯಯನ ಇಲ್ಲದೆ ಇರತಕ್ಕಂಥವ್ರು ಯಾರು? ಕೇವಲೇನ ಹಿ ಭಾವೇನ ಅಂದ್ರು, ವೇದಾಧ್ಯಯನ ಶ್ರವಣಾದಿ ಹೀನೇನ ಮತ್ಸಂಗ ಲಕ್ಷಣೇನ. ಭಕ್ತಿ ಎಂಬುದು ನನ್ನಲ್ಲಿ ಬಂದಿದ್ದವರಿಗೆ ಯಾರಿಗೆ ಅಂದ್ರೆ, ಗಾವ ಯಾವ ಆಕಳಿತ್ತು ವಿಶೇಷವಾಗಿ ವೃಂದಾವನದಲ್ಲಿ, ಅವಕ್ಕೇನು ಗೊತ್ತಿತ್ತು? ಏನೂ ಇಲ್ಲ. ಕೃಷ್ಣ ಹೋಗಿ ಅದರ ಕೆಚ್ಚಲಿಗೆಲ್ಲ ಬಾಯಿ ಹಾಕಿ ಕಾಲು ಕುಡಿದಿದ್ದ. ನಗಾಹ ವೀರುದ ವೃಕ್ಷ ವೀರುದಯಶ್ಚ ಗಿಡಬಳ್ಳಿಗಳು ವೃಂದಾವನದಲ್ಲಿ ಏನ್ ಅಧ್ಯಯನ ಮಾಡಿತ್ತು? ವೃಂದಾವನೇ ಶ್ರೀಕೃಷ್ಣಸ್ಯ ಛಾಯಾದಿನ ಪುಷ್ಪಾದಿನ ಚ ಪೂಜಕಾಹ. ಕೃಷ್ಣನಿಗೆ ನೆರಳು ಕೊಟ್ಟಿತ್ತು, ಕೃಷ್ಣನಿಗೆ ಪುಷ್ಪಗಳು ಕೊಟ್ಟಿತ್ತು, ಆ ರೀತಿ ಪೂಜೆ ಮಾಡಿತ್ತು. ಮೃಗಾಹ ಇನ್ನ ಈ ಜಿಂಕೆ ಮೊದಲಾದವುಗಳೆಲ್ಲ ಕೃಷ್ಣಸ್ಯ ವೇಣುನಾದಂ ಆದರೆ ಎಣಸದವಂತಹ ಹರಿಣಾದಯ. ಕೃಷ್ಣ ವೇಣುಗಾನ ಮಾಡ್ತಾರೆ, ಆದರದಿಂದ ಹೇಳ್ತಾ ಇದ್ದು, ಅವುಗಳಿಗೆ ಏನು ಅಧ್ಯಯನ ಇತ್ತು? ಮೂಢತಿಯ ಇನ್ನು ಹೇಳ್ತಾರೆ, ಜಾತಿ ಪ್ರಯುಕ್ತ ಅಜ್ಞಾನ ಪ್ರಚುರಾಹ. ಯಾವ್ಯಾವ ಜಾತಿಯಲ್ಲಿ ಹುಟ್ಟಿರ್ತಾರೆ ಎಲ್ಲ ಅಜ್ಞಾನ ತುಂಬಿಕೊಂಡಿರುತ್ತೆ. ನಾಗಾಹ ಕಾಲೀಯ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಯಂ ನ ಪ್ರಾಪ್ನುಯಾತ್ ತಂ ಮಾಂ ಆಪುಹು. ನನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅವರು ನನ್ನ ಪಡೆದು, ಯಾಕೆ ನನ್ನ ಮೇಲೆ ಅವರಿಗೆ ವಿಶೇಷವಾದ ಪ್ರೀತಿ ಇತ್ತು, ನನ್ನ ಮೇಲೆ ಪ್ರೀತಿ ಇತ್ತು. ಆ ಜನ್ಮದಲ್ಲಿ ಯಾವ ಅಧ್ಯಯನ ಇಲ್ಲದಿದ್ದರೂ, ಇದು ನೋಡಬೇಕಾದ ವಿಚಾರ, ಯಾವ ಅಧ್ಯಯನ ಇಲ್ಲದಿದ್ದರೂ ಏನಿಲ್ಲದಿದ್ದರೂ ದೇವರ ಮೇಲೆ ವಿಶೇಷ ಪ್ರೀತಿ ನಮಗದಿಲ್ಲ, ಅದು ನೋಡಬೇಕಾದ ವಿಚಾರ. ನಾವು ಅಧ್ಯಯನ ಮಾಡಿದ್ರೂ ಬರ್ತಾ ಇಲ್ಲ, ವ್ರತಗಳು ಮಾಡಿದ್ರೂ ಬರ್ತಾ ಇಲ್ಲ, ಏನು ಮಾಡಿದ್ರು ಅವ್ರಿಗೆ ಹೇಗೆ ಬಂತು? ಸರಿ, ಅವರ ಆ ಜನ್ಮದಲ್ಲಿ ಏನು ಅಧ್ಯಯನ ಮಾಡಿಲ್ಲ, ಏನೂ ಇಲ್ಲ, ಗಿಡಬಳ್ಳಿಗಳಿಗೇನು ಅಧ್ಯಯನ ಇದೆ, ಅದು ಹೇಗೆ ಬಂತು? ಅರೇ ಇಷ್ಟೇ ಹಿಂದೆ ಮಾಡಿದ್ದಾರೆ, ಹಿಂದೆ ಮಾಡಿದ ಸಾಧನೆಯ ಫಲ ಅವರನ್ನು ಬಿಟ್ಟಿಲ್ಲ, ಭಕ್ತಿ ಅವರಲ್ಲಿ ಹುಟ್ಟಿ ಬಂದಿದೆ. ಅದು ಅಂದರೆ ಇದೆಂಥ ದೊಡ್ಡ ವಿಚಾರ ಗೊತ್ತೋ? ನಾವೇನೋ ಎಲ್ಲ ಸಾಧನೆ ಮಾಡ್ತೀವಿ, ಶ್ರವಣಾದಿಗಳನ್ನು ಮಾಡೋಣ, ದೊಡ್ಡವರು ಸೇವಾ ಮಾಡೋಣ, ತಪಸ್ಸನ್ನು ಮಾಡೋಣ, ವ್ರತಗಳು ಮಾಡೋಣ, ದಾನ ಮಾಡೋಣ, ಇವೆಲ್ಲ ಮುಂದೆ ನಮಗೆ ಬರುತ್ತೇನಯ್ಯ ಅಂತ ಪ್ರಶ್ನೆ ನಮ್ಮ ತಲೆಯಲ್ಲಿ. ಅದಕ್ಕೆ ಹೇಳ್ತಾರೆ, ಕೇವಲ ವ್ರತವನ್ನು ಮಾಡಿ ತೃಪ್ತಿ ಪಟ್ಟು ಸುಮ್ಮನೆ ನಾನು ವ್ರತ ಮಾಡಿಬಿಟ್ಟೆ ಎಂದು ತೃಪ್ತಿ ಪಡಬೇಡ. ಅಧ್ಯಯನ ಮಾಡಿಬಿಟ್ಟು ನಾನು ಅಧ್ಯಯನ ಮಾಡಿದೆ ಎಂದು ತೃಪ್ತಿ ಪಟ್ಟು ಅಲ್ಲಿ ಇರಬೇಡ. ಇದೆಲ್ಲದರ ಗುರಿ ಭಕ್ತಿಯಲ್ಲಿ ಅಂತ ತಿಳ್ಕೊಂಡು ಅಧ್ಯಯನ ಮಾಡು. ಆ ಈ ಗುರಿ ದೇವರ ಭಕ್ತಿಯಲ್ಲಿ ಅಂತ ತಿಳ್ಕೊಂಡು ವ್ರತಗಳು ತಪಸ್ಸು ಎಲ್ಲ ಮಾಡು. ಅವಾಗ ಏನಾಗುತ್ತೆ, ಈ ಮಾಡಿದ ಸಾಧನೆ ಎಲ್ಲ ಭಕ್ತಿಯನ್ನ ಹುಟ್ಟಿಸುತ್ತೆ. ಅದು ಮನಸ್ಸಿನಲ್ಲಿ ಒಳಗೆ ಕೂತಿರುತ್ತೆ. ಮುಂದಿನ ಜನ್ಮಗಳಲ್ಲಿ ನಮ್ಮ ಕರ್ಮಾನುಸಾರ ಜ್ಞಾನವೇ ಇಲ್ಲದ ಬುದ್ಧಿಯೇ ಇಲ್ಲದ ಜನ್ಮ ಬಂದರೂ, ಜ್ಞಾನವೇ ಇಲ್ಲದ ಬುದ್ಧಿಯೇ ಇಲ್ಲದ ಜನ್ಮ ಬಂದರೂ ಆ ಜನ್ಮದಲ್ಲಿ ಸ್ವಾಮಿ ಹಿಂದಿನ ಜನ್ಮದ ಸಾಧನೆಗಳಿಂದ ಏನು ಭಕ್ತಿ ಇರುತ್ತಲ್ಲ ಅದು ಫಲ, ಅದನ್ನು ಇವಾಗ ಹೊರಗೆ ತರ್ತಾನೆ, ಹೆದರಬೇಡಿ ಎಂಬುದನ್ನು ನಮಗೆ ಒಳಗೆ ಹೇಳಿಕೊಡ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಎಲ್ಲಿ ಇಲ್ಲಿ ಎಲ್ಲಿ ವಿಶೇಷ ಹೇಳ್ತಾ ಇದ್ದಾರೆ ಅಂದರೆ, ಇದೇ ಅಧ್ಯಯನವನ್ನು ಮಾಡೋ ಕಾಲಕ್ಕೆ ಕೇವಲ ಅಧ್ಯಯನ ಮಾತ್ರ ತಲೆಯಲ್ಲಿಟ್ಕೊಂಡು ಆ ಅಧ್ಯಯನದಿಂದ ಅಹಂಕಾರ ಬಂದು ಅದರಲ್ಲೇ ನಾವು ತೃಪ್ತರ ಆಗಿಬಿಟ್ರೆ ಇದು ಒಳ್ಳೆಯ ವಿಷಯ ಇದೆ. ಇಲ್ಲಿ ಏನು ಅಧ್ಯಯನ ಮಾಡ್ತಾ ಇದ್ದೀವಿ, ಅಧ್ಯಯನ ಮಾಡೋ ಕಾಲಕ್ಕೆ ಈ ಅಧ್ಯಯನದಿಂದ ದೇವರ ಭಕ್ತಿ ಬರಬೇಕು ಎನ್ನುವ ವಿಷಯ ಗೊತ್ತಾಗದೆ ಅಧ್ಯಯನ ಮಾಡ್ತಾನೆ ಹೋಗ್ತಾ ಇದ್ದೀವಿ. ಅಧ್ಯಯನದಿಂದ ತಿಳುವಳಿಕೆ ಜೊತೆಗೆ ಅಹಂಕಾರನೂ ಬರ್ತಾ ಇದೆ. ನಮಗೆ ತೃಪ್ತಿ ಅಧ್ಯಯನ ಮಾಡಿದ ಅಹಂಕಾರದಿಂದ ತೃಪ್ತಿ ಬರ್ತಾ ಇದೆ, ನಾನಿಷ್ಟು ಮಾಡಿದೆ ಎಂದ ತೃಪ್ತಿ, ಅದರಿಂದ ಡೈವರ್ಷನ್ ಸಿಗ್ತಾ ಇದೆ. ಏನ್ ಡೈವರ್ಷನ್ ಸಿಗ್ತಾ ಇದೆ ಅಂದರೆ, ಇನ್ನೊಬ್ಬರು ಹೊಗಳೋದು, ಇನ್ನೊಬ್ಬರು ನೋಡೋದು, ಇನ್ನೊಬ್ಬರಪ್ಪ ಎಷ್ಟು ಅಧ್ಯಯನ ಮಾಡಿದ್ರು ಅಂತ, ಇದರಿಂದ ನಮಗೆ ತೃಪ್ತಿ ಸಿಕ್ಕು ಅಲ್ಲೇ ನಾವು ನಿಂತು ಬಿಟ್ಟರೆ ನಮಗೆ ಭಕ್ತಿ ಹುಟ್ಟಲ್ಲ. ನೋಡ್ ದಿ ಪಾಯಿಂಟ್. ಇದೇ ವಿಶೇಷವಾಗಿರತಕ್ಕಂಥ ದೊಡ್ಡವರ ಸೇವಾದಿಗಳು ಮಾಡಿದರು, ಅವರು ಕೊಡತಕ್ಕಂಥ ಅನುಗ್ರಹ ಮಾಡಿ ಏನೋ ಲೌಕಿಕ ಫಲಗಳು ಕೊಟ್ಟುಬಿಟ್ರೆ ಅದನ್ನು ಬಯಸಿ ಮಾಡಿದರೆ ಆ ಒಂದು ದೊಡ್ಡವರ ಸೇವಾದಿಗಳು, 1000 ಸೇವಾ ಮಾಡ್ತಿದ್ದೇವಪ್ಪ, 10 ವರ್ಷ ಸೇವಾ ಮಾಡಿದರೆ ಯಾಕೆ ಮಕ್ಕಳಾಗ್ಲಿಕ್ಕೆ, ಅವಾಗ ದೊಡ್ಡ ಸೇವಾ ಮಾಡಿದ್ದೇನೋ ಹೌದು, ಎಲ್ಲಿಗೆ ಡೈವರ್ಟ್ ಆಯ್ತದು, ಮಕ್ಕಳನ್ನು ಪಡೆಯೋದಕ್ಕೆ ಡೈವರ್ಟ್ ಆಯಿತು, ಅದರಿಂದ ಭಕ್ತಿ ಹುಟ್ಟಿಲ್ಲ. ಇನ್ಯಾವುದು, ಒಳ್ಳೆ ವ್ರತಗಳು ಮಾಡಿದವು, ವಿಷ್ಣು ಪಂಚಕ ವ್ರತ, ಭೀಷ್ಮ ಪಂಚಕ ವ್ರತ, ಏನು ಧಾರಣೆ ಪಾರಣೆ ವ್ರತ, ಆ ವ್ರತ ಈ ವ್ರತ ಎಲ್ಲ ವ್ರತಗಳು ಮಾಡಿದವು. ಮಾಡೋ ಕಾಲಕ್ಕೆ ಕಮ್ಯುನಿಕೇಷನ್ ಗ್ಯಾಪ್ ಏನಂತಿದೆ ಅಂದರೆ, ಈ ವ್ರತ ಮಾಡಿದ್ದರಿಂದ ನನಗೆ ಭಕ್ತಿ ಬರಬೇಕು, ಮುಂದಿನ ಜನ್ಮದಲ್ಲಿ ನನಗೆ ಅಧ್ಯಯನಾದಿಗಳು ಏನೂ ಇಲ್ಲದಿದ್ದರೂ ದೇವರ ಮೇಲೆ ಪ್ರೀತಿ, ಅಚ್ಚಳಿಯದ ಪ್ರೀತಿ ಬರಬೇಕು ನನಗೆ ಅಂತ ಆ ಒಂದು ಸಂಕಲ್ಪದಿಂದ ಮಾಡ್ತಾ ಇದ್ದೀರಾ ವ್ರತಾದಿಗಳು, ಇಲ್ಲೇ ಇರಲ್ಲ. ಏನಿರುತ್ತೆ, ಸಾಮಾನ್ಯವಾಗಿ ಆ ಪಕ್ಕ ಮನೆಯವರು ಇಷ್ಟು ಪಂಚಕ ಮಾಡಿದರಂತೆ ನಾನು ಮಾಡಬೇಕು, ಅವರು ಇಷ್ಟು ಅದ್ಧೂರಿಯಾಗಿ ವಾಯನಗಳು ಎಲ್ಲ ಕೊಟ್ಟು ಉದ್ಯಾಪನೆ ಮಾಡಿದರಂತೆ, ಅವರಿಗೆ ಒಳ್ಳೆ ಬ್ರಾಹ್ಮಣರು ಸಿಕ್ಕರಂತೆ, ನಂಗೂ ಸಿಕ್ಕಬೇಕು. ಕೊನೆಗೆ ಇಷ್ಟೆಲ್ಲ ಮಾಡಿದ ಮೇಲೆ ಎಲ್ಲಿ ತಾತ್ಪರ್ಯ, ಆ ಬಂದವರು ಇರ್ತಾರಲ್ವಾ ಎಲ್ಲರೂ ಏನು ಚೆನ್ನಾಗಿ ಮಾಡಿಬಿಟ್ಟಿರಿ ಅಂದುಕೊಳ್ಳೆ, ಆ ಹೊಗಳಿಕೆಯಿಂದ ಒಳಗಿನ ಅಗ್ನಿ ಶಮನ, ಅಪ್ಪ ಅಪ್ಪ ನಾನಿಷ್ಟು ಮಾಡಿಬಿಟ್ಟೆ ಅಂತ. ಏನಾಯಿತು, ಇಷ್ಟು ಕಷ್ಟಪಟ್ಟದ್ದು ಭಕ್ತಿ ಹುಟ್ಟಲಿಕ್ಕೆ ಕಾರಣ ಆಗಲಿಲ್ಲ, ಅಹಂಕಾರ ಹುಟ್ಟಿ ಅದರಿಂದ ತೃಪ್ತಿ ಬರಲಿಕ್ಕೆ ಕಾರಣ ಆಯಿತು. ಸೋ ಏನಾಯಿತು, ಇಷ್ಟು ವ್ರತ ಮಾಡಿದ್ರು ಭಕ್ತಿ ಹುಟ್ಟಿಲ್ಲ, ತಪಸ್ಸೇನೋ ಮಾಡಿದ್ದಾಯಿತು ಭಕ್ತಿ ಹುಟ್ಟಿಲ್ಲ. ಯಾಕೆ? ಸಂಕಲ್ಪವೇ ಡೈವರ್ಟೆಡ್. ಅಂಥ ಕಾಲಕ್ಕೆ ಎಷ್ಟು ಜನ್ಮಗಳು ಅಂತ ಸಾಧನೆ ಮಾಡಿದ್ರು ಕೂಡ ಭಕ್ತಿ ಹುಟ್ಟಿರಲ್ಲ. ಸೋ ಇಲ್ಲಿ ಕೃಷ್ಣ ಅಲರ್ಟ್ ಮಾಡ್ತಾ ಇದ್ದ ನಮ್ಮನ್ನ. ಏನಂತ, ಎಲ್ಲ ನೀವೆಲ್ಲ ಇಷ್ಟೆಲ್ಲ ಅಧ್ಯಯನ, ದೊಡ್ಡವರ ಸೇವಾ, ವ್ರತ, ದಾನ, ತಪಸ್ಸು ಎಲ್ಲ ಮಾಡ್ತಾ ಇದ್ದೀರಲ್ಲ, ಆ ಮಾಡುವ ಕಾಲಕ್ಕೆ ಸಂಕಲ್ಪವಿರಲಿ ತಲೆಯಲ್ಲಿ, ಇವೆಲ್ಲ ನನಗೆ ನಿಷ್ಕಲ್ಮಶವಾದ ಭಕ್ತಿ ಬರಲಿಕ್ಕೆ ಕಾರಣ ಆಗಲಿ ಅಂತ ಶುದ್ಧವಾದ ಮನಸ್ಸಿನಿಂದ. ಇದು ಇನ್ಯಾವುದಕ್ಕೂ ಡೈವರ್ಟ್ ಆಗಬಾರದು. ಇದೆ ಫಲ, ಮಕ್ಕಳು ಬರಲಿಕ್ಕೆ, ಮೊಮ್ಮಕ್ಕಳು ಬರಲಿಕ್ಕೆ, ಅವರಿಗೆ ಹೀಗಾಗ್ಬೇಕು, ಅವರಿಗೆ ಆಗ್ಬೇಕು, ನಂಗೆ ಯಾವುದು ಇರಬಾರ್ದು ಬೆಂಕಿ ಹಚ್ಚಿ, ಅದಕ್ಕೆಲ್ಲ ಕೇವಲ ದೇವರ ಮೇಲೆ ಪ್ರೀತಿ ಬರಲಿಕ್ಕೆ ಈ ವ್ರತಾದಿಗಳು, ಅಧ್ಯಯನಾದಿಗಳು, ಇದೆಲ್ಲದರ ಪುಣ್ಯ, ಇದೆಲ್ಲವೂ ಭಕ್ತಿ ಬರಲಿಕ್ಕೆ ಕಾರಣ ಆಗಲಿ ಅಂತ ಸಂಕಲ್ಪ ತಲೆಯಲ್ಲಿ ಸಂಕಲ್ಪ ಪುರಸ್ಸರವಾಗಿ ಯಾರು ಅಧ್ಯಯನಾದಿಗಳು ಇವೆಲ್ಲವನ್ನ ಮಾಡ್ತಾ ಇರ್ತಾರೋ ಅಂಥವರಿಗೆ ಮಾತ್ರ ಅವರು ಮಾಡಿದ ಅಧ್ಯಯನ, ಅವರು ಮಾಡಿದ ದೊಡ್ಡವರ ಸೇವಾ, ಅವರು ಮಾಡಿದ ವ್ರತಗಳು, ಅವರು ಮಾಡಿದ ತಪಸ್ಸು ಇವೆಲ್ಲವೂ ಭಕ್ತಿಗೆ ಕಾರಣ ಆಗುತ್ತೆ. ಅದರಿಂದ ಆಯಾ ಜನ್ಮಗಳಲ್ಲೇ ಅವರ ಮನಸ್ಸು ಶುದ್ಧ ಆಗಿ ಅಲ್ಲಿ ಭಕ್ತಿ ಹುಟ್ಟಿರುತ್ತೆ, ಅಂತರ್ಲೀನವಾಗಿರುತ್ತೆ. ಇನ್ನೊಂದು ಜನ್ಮ, ಇವರು ಪ್ರತಿಯೊಂದು ಜನ್ಮದಲ್ಲಿ ವೇದಾಧ್ಯಯನಗಳಲ್ಲಿ ಕಂಪಲ್ಸರಿ ಇರಲೇಬೇಕಾ? ನಮ್ಮ ಕರ್ಮ ಕೂತಿರುತ್ತೆ. ಯಾವ ಕತ್ತೆಯೋ, ನಾಯಿಯೋ, ಈ ಗಿಡಗಳು ಬಳ್ಳಿಗಳಾಗಿ ಹುಟ್ಟಿರ್ತೀವಿ ನಾವು. ಆದರೂ ಅಂಥ ಜನ್ಮಗಳು ಬಂದರೂ ನಮಗೆ ಗೊತ್ತಿಲ್ಲದೇನೆ ದೇವರ ಮೇಲೆ ಪ್ರೀತಿ ಆ ಜನ್ಮಗಳಲ್ಲಿ ಹೊರಗೆ ಬರ್ತಾ ಇರುತ್ತೆ ಅಲ್ವೇ? ಈ ಇಂಗಿರುತ್ತೆ, ಆ ಇಂಗು ಒಳ್ಳೆ ವಾಸನೆ, ಮನೇಲಿ ಇಟ್ಟರೆ ಘಮ್ ಅಂತ ವಾಸನೆ, ಬಟ್ಟೆಯಲ್ಲಿ ಕಟ್ಟಿದ್ವಿ ಏನು ಘಮ ಘಮ ವಾಸನೆ ಬರ್ತಾ ಇದೆ, ಇಂಗು ತೆಗೆದು ಬಿಟ್ಟಿವಿ, ಬಟ್ಟೆಗೆ ವಾಸನೆ ಬರುತ್ತೋ ಇಲ್ಲ, ಬಂದೇ ಬರುತ್ತೆ. ಅದೇ ಥರ ವೇದಾದಿ ಅಧ್ಯಯನ ಇವೆಲ್ಲ ಮಾಡಿದ್ದು ಇಂಗಿನ ಥರ, ಅದರ ವಾಸನೆ ಅಂದರೆ ಅದನ್ನು ಬಂದಿರತಕ್ಕಂಥ ಒಳ್ಳೆ ಭಕ್ತಿ. ಇನ್ನೊಂದು ಜನ್ಮದಲ್ಲಿ ಬಟ್ಟೆಯಿಂದ ಇಂಗು ತೆಗೆದಂತೆ ಈ ಯಾವುದೂ ಇಲ್ಲದೇ ಇದ್ರೂ ಕೂಡ ನಮಗೆ ವಾಸನೆ, ಸುವಾಸನೆ, ಬರೇ ಬಟ್ಟೆಗೆ ಇಂಗಿನ ವಾಸನೆ ಬಂದಂತೆ ನಮಗೆ ವಿಶೇಷವಾಗಿ ಭಕ್ತಿಯ ವಾಸನೆ ಇದ್ದೇ ಇರುತ್ತೆ. ಇದು ಕೃಷ್ಣ ಹೇಳತಕ್ಕಂತ. ನಾವು ಎಲ್ಲಿ ಸ್ಲಿಪ್ ಆಗ್ತಾ ಇದ್ದೀವಿ ನಮಗೆ ಗೊತ್ತಾಗ್ತಾ ಇದೆಯಲ್ಲ, ನಾವೇನೋ ಇವೆಲ್ಲ ಸಾಧನೆಗಳು ಮಾಡ್ತಾ ಇದ್ದೀವಿ, ಆದರೆ ಆ ಸಾಧನೆ ಮಾಡುವಾಗ ಸಂಕಲ್ಪ ಏನು? ಕೇವಲ ಕೆಲವೊಮ್ಮೆ ಮೆಕ್ಯಾನಿಕಲ್ ನಡೆದೋಗ್ತಾ ಇರುತ್ತೆ, ಏನು ಬೇಡಬಾರ್ದಂತ್ರಿ ದೇವ್ರನ್ನ, ಏನು ಬೇಡಬಾರ್ದಂತೆ, ಏನು ವಿಷ್ಣು ಪ್ರೇಣ್ಯ ವಿಷ್ಣು ಪ್ರೇತ ಸಾಕ ಹೇಳಿ, ಏನು ಬೇಡಬೇಕು, ಇವೆಲ್ಲ ಮಾಡುವುದಕ್ಕೆ ಮುಖ್ಯ ಕಾರಣ ಏನೋ ಅದೇ ಗೊತ್ತಿಲ್ಲದೆ ಮಾಡಿ ಮುಗಿಸಿದರೆ ಬರುತ್ತಾ ಭಕ್ತಿ? ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರಾದರೆ ನನ್ನಲ್ಲಿ ಭಕ್ತಿಯೇ ಪ್ರಧಾನವಾಗಿಟ್ಟುಕೊಂಡು ಈ ಎಲ್ಲ ಕರ್ಮಾನುಷ್ಠಾನಾದಿಗಳೆಲ್ಲರೂ ಮಾಡ್ತಾ ಇರ್ತಾರೋ, ಮತ್ತು ಅವರಲ್ಲಿ ಈ ಒಂದು ಕರ್ಮಗಳು ಮಾಡುವಾಗ ಏನೇ ಅವರಿಗೆ ತೊಂದರೆಗಳು ಬಂದರು, ಏನೇ ಒಂದು ಅಡಚಣೆಗಳು ಬಂದರು, ಅದಕ್ಕಾಗಿ ಕರ್ಮಾನುಷ್ಠಾನ ವೇದಾಧ್ಯಯನಾದಿಗಳು ಡೈವರ್ಷನ್ ಇಟ್ಟಿರಲ್ಲ, ಸ್ವಾಮಿ ನಾನಿಷ್ಟು ಅಧ್ಯಯನ ಮಾಡ್ತಾ ಇದ್ದೀನಿ ಇದರಿಂದ ಇವರು ಹೀಗಾಗಲಿ, ಸ್ವಾಮಿ ಅವ್ರಿಗದಾಗ್ಲಿ, ಇದ್ಯಾವುದಿರಲ್ಲ. ಅಲ್ಲ, ಅವ್ರಿಗೂ ಬೇಕಲ್ವಾ ಅಂದ್ರೆ, ಸ್ವಾಮಿ ರಕ್ಷಕ ನೀನಿದ್ದೀಯ, ನಿನ್ನ ಶರಣಾಗತನಾಗಿದ್ದೇನೆ, ಎಲ್ಲರನ್ನ ರಕ್ಷಣೆ ಮಾಡುವ, ನೀನೇ ರಕ್ಷಣೆ ಮಾಡುವರಿ ಎಂದು ಪ್ರಾರ್ಥನೆ ಮಾಡ್ತಾರಷ್ಟೇ ಹೊರತು, ನಾನು ಮಾಡಿದ ಕರ್ಮದ ಫಲವಾಗಿ ಇವರನ್ನ ರಕ್ಷಣೆ ಮಾಡು ಅಂತ. ಅವರನ್ನ ರಕ್ಷಣೆ ಮಾಡಲಿಕ್ಕೆ ಕರ್ಮಗಳು ಮಾಡೋದಾಗಲಿ, ಇಂಥ ಫಲಗಳನ್ನ ಪಡೆಯಲಿಕ್ಕೆ ಕರ್ಮಗಳು ಮಾಡೋದಾಗಲಿ, ಇದರ ತಂಟೆಗೆ ಹೋಗಲ್ಲ. ಅವರು ಲೋಭಿಗಳೇ, ಪರಮಲೋಭಿಗಳು. ಯಾವ ವಿಷಯದಲ್ಲಿ? ತಾವು ಮಾಡಿದ ವೇದಾಧ್ಯಯನ, ದೊಡ್ಡವರ ಸೇವಾ, ವ್ರತ, ದಾನ, ತಪಸ್ಸು ಎಲ್ಲ ಚೂರು ಬೇರೆ ಕಡೆಗೆ ಹೋಗಬಾರ್ದು. ಸಾಮಾನ್ಯ ವರ್ತಕರು ಇವರೆಲ್ಲ ಒಂದು ಪೈಸೆ ಆಚೆ ಈಚೆ ಆದ್ರೆ ಕರೆಕ್ಟಾಗಿ ನೋಡ್ತಾ ಇರ್ತಾರಲ್ಲ, ಆ ಥರ ಇವರು ಕೂಡ. ಅದಕ್ಕೆ ದಾಸರಂತಾರೆ, ವ್ಯಾಪಾರ ಏನದಾಯಿತು, ಒಳ್ಳೆ ವ್ಯಾಪಾರ ಏನದಾಯ್ತು. ವ್ಯಾಪಾರಿಗಳೇನ್ ಮಾಡ್ತಾರೆ, ಆ ದುಡ್ಡು ಒಂದು ಚೂರು ಆಚೆ ಈಚೆ ಹೋದ್ರೆ ಯಪ್ಪ ಪ್ರಾಣ ಹೋದಂತೆ ದುಃಖ ಪಡ್ತಾರೆ. ನಾವು ಬಿಟ್ಟು ಹೋಗ್ತಾ ಇರ್ತೇವೆ, ಹೋಗ್ಲಿ ಅಂತ, 5 ಪೈಸೆ ನೋ ಪ್ರಾಬ್ಲಮ್ ಅಂತ. ಆ 5 ಪೈಸೆಗಾಗಿ ಎಷ್ಟು ಕಷ್ಟಪಡ್ತಾರೆ ಅವರು. ಅದೇ ತರ ಈ ಕರ್ಮಗಳು ಮಾಡಿದ ಪುಣ್ಯ ಏನಿದೆಯಲ್ಲ, ಇದರ ಫಲ ಎಲ್ಲಿಗೆ ಬೇರೆ ಕಡೆಗೆ ಡೈವರ್ಟ್ ಆಗ್ಲೇಬಾರದು. ಅಷ್ಟು ಕಟ್ಟೆಚ್ಚರದಿಂದ, ಸ್ವಾಮಿ ಈ ಎಲ್ಲ ಕರ್ಮ ನಿನ್ನಲ್ಲಿ ಭಕ್ತಿ ಹುಟ್ಟಲಿಕ್ಕಾಗಲಿ, ನಿನ್ನಲ್ಲಿ ಭಕ್ತಿ ಹುಟ್ಟಲಿಕ್ಕಾಗಲಿ ಅಂತ ದೇವರಲ್ಲಿ ವಿಸ್ತಾರವಾಗಿ ಕೇಳ್ಕೊಂತಾ ಇರ್ತಾರೆ. ಸ್ವಾಮಿ ಇನ್ಯಾವುದು ಬೇಡಪ್ಪ, ಇನ್ಯಾವುದು ಬೇಡ, ಹರಿ ಭಕ್ತಿ ಕೊಡು, ಭಕ್ತಿ ಕೊಡು, ಭಕ್ತಿ ಕೊಡು. ಹೌದಾ? ಹುಟ್ಟಿದಾಗ್ಲಿಂದ ನಾವೇನು ಕೇಳಿಲ್ಲಲ್ಲ. ನಾವು ಎಲ್ಲ ಅಧ್ಯಯನಗಳು ಮಾಡ್ತಾ ಇದ್ದೀವಿ, ವ್ರತಗಳು ಮಾಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ, ಆದರೆ ನಮಗೆ ತಲೆಯಲ್ಲಿ ಅದು ಉಳ್ತಾನೆ ಇಲ್ಲ. ಪ್ರತಿ ಒಂದ್ಸಲ ಸ್ವಾಮಿ ನೀನು ಭಕ್ತಿ ಬೇಕಪ್ಪ, ಎಚ್ಚರ ಕೊಡೋ ಸ್ವಾಮಿ, ನಿನ್ನ ಭಕ್ತಿ ಬೇಕೋ, ಇನ್ಯಾವುದು ಬೇಡೋ ಬೇಡೋ ಅಂತ ಅಷ್ಟು ಗಟ್ಟಿಯಾಗಿ ನಾವು ಮಾಡ್ತಾ ಇದ್ದೀವ ಇಲ್ಲವೇ ಇಲ್ಲ. ಆ ಸಬ್ಜೆಕ್ಟೇ ತಲೆಯಲ್ಲಿ ಬರ್ತಾ ಇಲ್ಲ, ಜಸ್ಟ್ ಕ್ಯಾಶುವಲ್ ಆಗಿ ನಮ್ಮ ಸಾಧನೆ ನಡೀತಾ ಇದೆ. ಮತ್ತೆ ನಾವ್ಯಾಕೆ ಹೀಗಿದ್ದೀವಿ? ಕಾರಣ ಏನು ಗೊತ್ತಾ? ಇವರಿಗೆಲ್ಲ ಆ ಕರ್ಮಾನುಷ್ಠಾನಾದಿಗಳು ಅದರ ಫಲವಾಗಿ ಭಕ್ತಿಯನ್ನೇ ಬೇಡಬೇಕು ಅಂತ ಅದರ ಇಂಪಾರ್ಟೆನ್ಸ್ ತಲೆಗೆ ಇಂಜೆಕ್ಷನ್ ಕೊಟ್ಟಂತೆ ಕೊಡುವ ಗುರುಗಳು ಸಿಕ್ಕಿದ್ರು ಇವರಿಗೆಲ್ಲ. ಆ ಗುರುಗಳು ಇವರಿಗೆ ತಲೆ ತಿಕ್ಕಿದ್ದಾರೆ ಇಟ್ಕೊಂಡು, ಲೈ ಏನ್ ಮಾಡ್ತಾ ಇದೆ ನಿನ್ ಸಾಧನೆ? ಈ ಸಾಧನೆಗೆ ಒಂದೊಂದು ಸಾಧನೆಯ ತುಂಡು ನಿನಗೆ ಭಕ್ತಿ ಬರಲಿಕ್ಕೆ ಕಾರಣ ಆಗಬೇಕು. ಜಾಗ್ರತೆ, ಈ ಕರ್ಮಾನುಷ್ಠಾನ ಮಾಡುವಾಗ ನಿನ್ನ ತಲೆಯಲ್ಲಿ ನಾನಾ ಭ್ರಷ್ಟ ಸಂಕಲ್ಪಗಳು ಬರ್ತಾ ಇರುತ್ತೆ, ಡೈವರ್ಷನ್ ಬಂದ್ಬಿಡ್ತಾ ಇರುತ್ತೆ ನಾನಾ ಕಡೆಗೆ. ಅದರಿಂದ ನೀನು ಮಾಡಿದ ಕರ್ಮವೇನು ಕೂತಿರುತ್ತೆ, ಫಲ ಯಾವುದಕ್ಕೆ ಹೊರಟು ಹೋಗುತ್ತೆ? ಭಕ್ತಿ ಬರಲ್ವೋ? ಬರಬೇಕಾಗಿದ್ದದೇನೋ, ನೀನು ಸತ್ತ ಮೇಲೆ ನೀನು ಮಾಡಿದ ಸಾಧನೆಯಿಂದ ಬಂದ ಫಲಗಳು ನಾಶ ಆಗ್ಬಿಡುತ್ತೆ, ನೀನು ಹಾಳಾಗ್ತೀಯ. ಇಷ್ಟು ಒಳ್ಳೆ ಜನ್ಮದಲ್ಲಿ ಇಷ್ಟು ಕರ್ಮಗಳು, ಇಷ್ಟು ಅನುಷ್ಠಾನ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಸಿಕ್ಕಾಗ ಅದರ ಫಲವಾಗಿ ಶಾಶ್ವತವಾದ ಜನ್ಮ ಜನ್ಮಕ್ಕೂ ನಮಗೆ ಪುಟಿದೇಳುವಂಥ ಭಕ್ತಿ ಬೇಡಿ ಮಾಡಬೇಕಾ? ಈ ಜನ್ಮಕ್ಕೆ ಹಾಳಾಗುವ ಫಲಗಳನ್ನು ಈ ಕರ್ಮಗಳಿಗೆ ಕೇಳಿ ಮಾಡಬೇಕಾ? ನೋಡಿಕೊಳ್ಳು ಅಂತ ಪಕ್ಕದಲ್ಲಿದ್ದು ಕೂತು ಬಡಿದು ಒಂದು ವೇಳೆ ಕೇಳದೆ ಮಾಡ್ತಾ ಇದ್ರೆ ಕೋಲ್ ತಗೊಂಡು ಬಡದು ಮಾಡುವ ಅಂತ ಹೇಳುವ ಒಬ್ಬ ವ್ಯಕ್ತಿ ಸಿಗಬೇಕು. ಯಾರದು? ಗುರುಗಳು. ಅವರನ್ನೇ ಗುರುಗಳು ಅಂತ ಕರೆಯುವುದು. ನಮ್ಮನ್ನ ಬಡದು 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 ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ, ಎಲ್ಲಿ ತಾಯಿ ಇರ್ತಾಳೆ ಮಗು ಇರುತ್ತೆ ಬಿಟ್ಟಿರ್ತಾಳೆ. ಕಣ್ಣೆಲ್ಲ ಅಡಿಗೆ ಮಾಡ್ತಾ ಇದ್ರು, ಬಟ್ಟೆ ಒಗಿತಾ ಇದ್ರು, ಏನು ಮಾಡ್ತಾ ಇದ್ರು ತಾಯಿ ಕಣ್ಣು ಆ ಮಗು ಮೇಲೆ ಇರುತ್ತೆ. ಚೂರು ನಡೆಯೋ ಮಗು ಬಿತ್ತ ಬೀಳಲಿಕ್ಕೆ ಮೊದಲೇ ಹದ್ದಿನಂತೆ ಹಾರಿ ಹಿಡ್ಕೊಂಡ್ಬಿಡ್ತಾಳೆ. ಹೌದು ಅಲ್ವೋ? ತಾಯಿ ಪ್ರಭಾವ, ತಾಯಿ ಮನಸ್ಸು. ಅದೇ ರೀತಿಯಲ್ಲಿ ರಕ್ಷಣೆ ಮಾಡುವವರೇ ಗುರುಗಳು. ಅಂಥವರನ್ನು ಇವರೆಲ್ಲ ಪಡೆದಿದ್ರು. ಅದಕ್ಕೆ ಅವರ ಬುದ್ಧಿ ಶಾಣೆ ಚೆನ್ನಾಗಿ ತಿಕ್ಕಿದ್ರು. ಲೈ ಜಾಗ್ರತೆ ಜಾಗ್ರತೆ, ಬೆಳಿಗ್ಗೆ ಆಚಮನ ಮೊದಲುಕೊಂಡು ಎದ್ದು ಟಾಯ್ಲೆಟ್ಟಿಗೆ ಹೋಗಿ ಆ ಬಹಿರ್ದೇಶಕ್ಕೆ ಏನು ಬಿಡೋದಿದೆಯಲ್ಲ ಅದು ಕೂಡ ಬಿಡಬೇಡ. ಆ ಕರ್ಮವು ದೇವರಲ್ಲಿ ಭಕ್ತಿ ಹುಟ್ಟಿಸಲಿಕ್ಕೆ ಕಾರಣ ಆಗಲಿ. ಎಚ್ಚರ, ದಿನದಲ್ಲಿ ಪ್ರತಿಯೊಂದು ಕರ್ಮ ನೀ ಮಾಡಿದ್ದು ಭಗವಂತ ಮಾಡಿಸಿದ್ದು ಸ್ವಾಮೀ ನಿನ್ನಲ್ಲಿ ಭಕ್ತಿ ಬರಲಿಕ್ಕೆ ಕಾರಣ ಆಗಲಿ ಅಂತ ದೃಢವಾದ ದೊಡ್ಡ ಯಜ್ಞ ಇಡೀ ಬದುಕೆಲ್ಲ ಅದಕ್ಕೆ ಮಾಡಬೇಕು. ಹಾಗೆ ಮಾಡಿದರೆ ಆಗ ನಿನಗೆ ಸಾಯುವ ಕಾಲಕ್ಕೆ ದೊಡ್ಡ ಸೂಟ್ಗೆ ತುಂಬಾ ಗೋಲ್ಡನ್ ಬಿಸ್ಕೆಟ್ಸ್ ಸಿದ್ಧ ಆಗಿರುತ್ತೆ. ಯಾವುದು? ದೇವರ ಮೇಲೆ ಅಚ್ಚಳಿಯದ ಭಕ್ತಿ ಪುಟಿತದ್ದು ಕೂತಿರುತ್ತೆ ಅಲ್ಲಿ. ಅದು ಮಾರನೇ ಜನ್ಮದಲ್ಲಿ ಈ ಅಧ್ಯಯನಾದಿಗಳು ಇಲ್ಲದೆ ಹುಟ್ಟಿದ್ರೂ ಸ್ವಾಮಿ ಆ ಬಿಸ್ಕೆಟ್ ಹೊರಗೆ ತೆಗೆದು ಕೊಡ್ತಾರೆ ಟಿಕೆಟ್. ಅವರು ಇವರೆಲ್ಲ ಇವರೆಲ್ಲರೂ ಅವರು ಅಂದರೆ ಜನ್ಮ ಜನ್ಮ ಜನ್ಮಗಳಿಂದ. ಅದಕ್ಕೆ ವಿಜಯದಾಸರು ಹೇಳ್ತಾರೆ ಗೋಪಾಲದಾಸರ ಬಗ್ಗೆ, ಯದ್ಯಪಿ ಗೋಪಾಲದಾಸರು ಆ ಜನ್ಮದಲ್ಲಿ ಅಧ್ಯಯನ ಇಲ್ಲ, ಏನೂ ಇಲ್ಲ ಅವರಿಗೆ, ಅಧ್ಯಯನ ಇಲ್ಲ ಏನೂ ಇಲ್ಲ. ವಿಜಯದಾಸರ ಪಾದಕ್ಕೆ ಬಿದ್ದಿದ್ದಾರೆ. ಬಿದ್ದಾಗ ವಿಜಯದಾಸರು ಕೇಳ್ತಾ ಇದ್ದಾರೆ ದೇವರ, ಗೋಪಾಲ ವಿಠಲ ಏನಪ್ಪ ಅಪಾರ ಜನ್ಮದಿಂದ ಎನ್ನ ಪೊಂದಿದ್ದವನೋ, ಗುರುಗಳಾದ ವಿಜಯದಾಸರು ದೇವರ ಹತ್ರ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಅಪಾರ ಜನ್ಮಗಳಿಂದ ನಾನು ಹೇಳಿಕೊಟ್ಟಿದ್ದೀನಿ ಇವನಿಗೆ ಪ್ರತಿಯೊಂದು ಕರ್ಮ, ಪ್ರತಿಯೊಂದು ಕರ್ಮ ಹರಿಭಕ್ತಿಗಾಗಿ ಎಚ್ಚರದಿಂದ ಮಾಡುವಂತ ಜನ್ಮಗಳು ಜನ್ಮಗಳು ಇವನಿಂದ ಮಾಡಿಸಿದ್ದೇನೆ ಹರಿಯೇ. ಹತ್ತಿರ ಇದ್ದು ಆ ಫಲವಾದ ಭಕ್ತಿ ಈಗ ತಂದುಕೊಡು ಇವನಿಗೆ ಅಂತ ಕೇಳಿದ್ದಕ್ಕೆ ಅದ್ಭುತವಾಗಿ ಸ್ವಾಮಿ ಅನುಗ್ರಹ ಮಾಡಿದ. ಹಾಗೆ ಬಂದವರು ಇವರೆಲ್ಲ. ಮತ್ತೆ ನಾವು ಯಾವ ಹಣೆ ಬರ, ನಮ್ ಸಾಧನೆ ಎಲ್ಲಿ ಕೂತಿದೆ, ಏನ್ ಸಂಕಲ್ಪಗಳು ಮಾಡ್ತಾ ಇದ್ದೀವಿ, ಎಲ್ಲಿ ನೋಡಿದ್ರು ಅದು ಬೇಕು ಇದು ಬೇಕು ಅಂತ ನಮ್ಮ ಕರ್ಮದ ಫಲವನ್ನ ಡೈವರ್ಟ್ ಮಾಡುವ ಸಂಕಲ್ಪಗಳೇ ನಮ್ಗಿವೆ, ಭ್ರಷ್ಟ ಸಂಕಲ್ಪಗಳೆಲ್ಲ. ಒಂದಕ್ಕಾದ್ರೂ ಹುಟ್ಟಿದಾಗಲಿಂದ ಇಷ್ಟರ ಪರ್ಯಂತ ಮಾಡುವ ಒಂದೊಂದು ಕರ್ಮಗಳಲ್ಲಿ ಭಕ್ತಿ ಇಂಪಾರ್ಟೆಂಟ್ ಅಪ್ಪ, ಅದು ಇಲ್ಲದಿದ್ರೆ ಜನ್ಮಗಳೇ ಹಾಳಾಗುತ್ತೆ ಅಂತ ಆ ಭಕ್ತಿ ಇಂಪಾರ್ಟೆಂಟ್ ಅಂತ ಬಹಳ ಜಾಗ್ರತೆಯಿಂದ ಕರ್ಮವನ್ನ ಮಾಡತಾ, ಅಯ್ಯ ಭಕ್ತಿ ಬೇಕು ಅಂತ ಮಾಡತಾ, ಮಧ್ಯದಲ್ಲಿ ಯಾವುದಾದ್ರೂ ಅದು ಬೇಕು ಇದು ಬೇಕು ಅಂತ ಆಲೋಚನೆ ಬಂದ್ರೆ ಹಾವು ಕಂಡಂತೆ ಯಪ್ಪನಿನ್ನ ಈ ಆಲೋಚನೆ ಬಂತಲ್ಲ ಅಂತ ಹಾರಿ ಸ್ವಾಮಿ ಈ ಒಂದು ಡೈವರ್ಷನ್ ಬರ್ತಾ ಇದೆ, ಕಾಯೋ ಕಾಯೋ ಅಂತ ದೇವರ ಕಾಲಿಗೆ ಬೀಳುವ ಪ್ರಯತ್ನ ಎಂದಾದರೂ ಮಾಡಿದ್ವ, ಅಂತ ಸಾಧನೆ ನಾವು ಮಾಡ್ತಾ ಇದ್ದೀವ, ಹುಟ್ಟಿದಾಗಲಿಂದ ಅಂತ ಆಲೋಚನೆಗಳು ಬರ್ತಾ ಇದೆಯಾ? ಜಸ್ಟ್ ಚೆಕಪ್. ಇಫ್ ಇಟ್ ಈಸ್, ಯು ಆರ್ ದಿ ಲಕ್ಕಿಯೆಸ್ಟ್ ಪರ್ಸನ್. ಇಫ್ ನಾಟ್, ವಿ ಆರ್ ದಿ ಅನ್ಲಕ್ಕಿ, ಮೋಸ್ಟ್ ಅನ್ಲಕ್ಕಿ ಪರ್ಸನ್ಸ್. ಹೌದಲ್ವ? ಹೇಳೋ ಗತಿ ಇಲ್ಲ. ಕೇವಲ ಅದು ಮಾಡು ಇದು ಮಾಡು ಇದು ಮಾಡು ಇದು ಮಾಡು, ಆ ಅಧ್ಯಯನ ಮಾಡು, ಈ ತಪಸ್ಸು ಮಾಡು, ಇಂಥವ್ರ ಸೇವಾ ಮಾಡು ಅಂತ ಇದೇ ಹೇಳ್ತಿದ್ವಿ ಅಷ್ಟೇ ಹೊರತು, ಕೇವಲ ಭಕ್ತಿ ಗುರಿಯಾಗಿಟ್ಟುಕೊಂಡು ಮಾಡು, ಜಾಗ್ರತೆ, ಹಾಳಾಗಿ ಹೋಗ್ತೀಯಾ ಅಂತ ಹತ್ತಿರ ಮಗುವನ್ನ ಕೂಡಿಸಿಕೊಂಡು ಹೇಳುವಂತೆ ನಮ್ಮ ತಲೆಗೆ ಇಂಜೆಕ್ಟ್ ಮಾಡಿದ್ದಿದೆಯಾ ನೋಡಿಕೊಳ್ಳಿ. ಇದಕ್ಕೆ ಉತ್ತರ ಕೊಡಬೇಕಾಗಿಲ್ಲ ನಂಗೆ ಮೆಸೇಜ್ ಅಲ್ಲಿ, ಸ್ವಾಮಿ ನಂಗೆ ಬಂತು ನಂಗೆ ಬಂತು ನಂಗೆ ಮೆಸೇಜ್ ಕೊಡಬೇಕಾಗಿಲ್ಲ. ಜಸ್ಟ್ ಚೆಕಪ್, ನಿಮ್ಮ ಲೈಫ್ ಚೆಕಪ್ ಮಾಡಿಕೊಳ್ಳಿ. ಇಫ್ ಇಟ್ ಈಸ್, ಬಹಳ ಒಳ್ಳೆ, ಬಹಳ ದೊಡ್ಡ ಸಾಧನೆ ಆಗ್ತಾ ಇದೆ ಅಂದರ್ಥ. ಅದೇ ಇಲ್ಲ ವ್ಯರ್ಥ, ಇಷ್ಟು ವರ್ಷಗಳು ವ್ಯರ್ಥ ಆಗಿದೆ, ಬೆಂಕಿ ಹಚ್ಚಿದಂತೆ ಆಗಿದೆ. ಹೌದಲ್ವೋ? ಇನ್ನಾದರೂ ಸಾಧನೆ, ಇನ್ನಾದರೂ ಆ ದೇವರ ಭಕ್ತಿ. ಅದಕ್ಕೆ ಹೇಳ್ತಾರೆ ಚತುರ ವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲೆ. ಇನ್ನೇನು ಕೇಳಬೇಕು? ಭಕುತಿಯ ಬೇಡು ಕೊಂಡಾಡು, ದಾಸರಾಯರು ಹೇಳ್ಕೊಡ್ತಾರೆ. ಏಕೋಸು ಆ ಭಕ್ತಿ ಮುಖ್ಯನೋ, ಅದೊಂದೇನೋ ನಿನ್ನ ಕಾಯೋದು, ಅದನ್ನೇ ಕೃಷ್ಣ ಇಷ್ಟೊತ್ತು ಏಕಾದಶಿ ಸ್ಕಂದದಲ್ಲಿ ಹೇಳ್ತಾ ಇದ್ದಾರೆ. ಇವರೆಲ್ಲರೂ ಈ ಜನ್ಮದಲ್ಲಿ ಏನೂ ಇಲ್ಲಲ್ಲ, ಈ ಭಕ್ತಿ ಬಂತಲ್ಲ, ಹೇಗ್ ಬಂತು ಗೊತ್ತಾ ಇವರಿಗೆ? ಜನ್ಮ ಜನ್ಮಗಳಲ್ಲಿ ಹುಟ್ಟಿದಾಗಳಿಂದ ಸಾಯೋ ಪರ್ಯಂತ ಪ್ರತಿಯೊಂದು ಕರ್ಮ, ಕೈ ಹೀಗಂದ್ರು ಕಾಲ್ ಹೀಗಂದ್ರು ಎಲ್ಲಾ ಕರ್ಮಗಳಿಗೆ ಫಲ ನನಗೆ ಭಕ್ತಿ ಬೇಕು, ಇನ್ನೊಂದು ಬೇಡ ಇನ್ನೊಂದು ಬೇಡ ಅಂತ ಕಟ್ಟೆಚ್ಚರದಿಂದ ಸಾಧನೆ ಮಾಡಿದವರು ಇವರೆಲ್ಲ. ಅದಕ್ಕೆ ಈ ಜನ್ಮದಲ್ಲಿ ಏನೂ ಇಲ್ಲದಿದ್ರೂ ಅದರ ಫಲ ಭಕ್ತಿ ಹೊರಗೆ ಬಂದಿದೆ, ನಾನು ಅನುಗ್ರಹ ಮಾಡಿದ್ದೀನಿ. ಇಷ್ಟು ತಾತ್ಪರ್ಯ ಇದೆ. ನಮ್ಗೆ ಯಾರು ಹೇಳಬೇಕಿದೆಲ್ಲ? ಹೇಳುವಂತವರು ಅವರು ಸಾಧನೆ ಮಾಡ್ಕೊಂಡಿರ್ತಾರೆ ಪಬ್ಲಿಕ್ ಆಗಿ ಪ್ರವಚನಗಳಲ್ಲಿ. ನಮಗೆ ಯಾಕೆ ಯಾರ ಬರದಲ್ಲಿ ಅವ್ರು ಹೊರಟೋಗ್ತಾ ಇರ್ತಾರೆ, ಹೋಗ್ತಾನೆ. ಎಷ್ಟು 1 ಅವರ್, 1 ಅವರಲ್ಲಿ ಎಷ್ಟು ಬೇಕೋ ಸಬ್ಜೆಕ್ಟ್ ಅಷ್ಟು ಹೇಳ್ಕೊಂಡು ಹೋಗ್ಬೇಕವ. ಇವೆಲ್ಲ ಹೇಳ್ತಾ ಕೂತ್ರೆ ಎಲ್ಲ ಆಗುತ್ತೆ? ಇದು ಗೊತ್ತಿಲ್ಲದವರು ಇದ್ದಾರೆ ಎಲ್ಲ ಅಂತ ನನ್ನ ತಾತ್ಪರ್ಯ ಅಲ್ಲ. ಅನೇಕ ಜನ ಗೊತ್ತಿದ್ದು ಜ್ಞಾನಿಗಳಿದ್ದಾರೆ, ದೊಡ್ಡವರೆಲ್ಲ ಇದ್ದಾರೆ, ಅವರವರ ಬರದಲ್ಲಿ ಹೋಗ್ತಾ ಇರ್ತಾರೆ. ಸಿಗಲ್ಲ ನಮಗೆ, ಇದು ಬೇಕು ನಮಗೆ, ಈ ರೀತಿ ಸಾಧನೆ ಆಗಬೇಕು. ಹಾ, ಯಾವುದು ಬೇಡಬೇಡಿ, ನಿಮ್ಮ ಕರ್ಮಕ್ಕೆ ಫಲ ಏನು ಬೇಡಬೇಡಿ, ಈ ಮಾತು ಕೇಳಿಸುತ್ತೆ ನಮಗೆ, ಸತ್ಯ ಅನ್ಸುತ್ತೆ. ಯಾಕೆ ಈ ನಾನಾ ಫಲಗಳನ್ನ ಬೇಡಿ ಮಾಡುವುದರಲ್ಲೇ ಆ ಕರ್ಮದ ತಾತ್ಪರ್ಯ ಅಂಬುದು ನಮಗೆ ಹುಟ್ಟಿದಾಗ್ಲಿಂದ ಅಭ್ಯಾಸ ಆಗಿಬಿಟ್ಟಿದೆ. ಆದರೆ ನಾವು ಮಾಡಿದ ಕರ್ಮಗಳಿಂದ ಭಕ್ತಿ ದಿನೇ ದಿನೇ ಬೆಳೀತಾ ಇದೆಯಾ ಇಲ್ವಾ, ಆ ಅಕೌಂಟ್ ಬೆಳೀತಾ ಇದೆಯಾ ಇಲ್ವಾ? ಹೇಗೆ ದುಡ್ಡೆಲ್ಲ ಸಂಪಾದನೆ ಮಾಡಿದ್ ಬ್ಯಾಂಕಲ್ಲಿ ಹಾಕಿ ಬ್ಯಾಲೆನ್ಸ್ ನೋಡಿ ನೋಡಿ ಸಂತೋಷ ಪಡ್ತಾರಲ್ವ, ಆ ಥರ ನಮಗೆ ನಮ್ಮಲ್ಲಿ ಭಕ್ತಿ ಬೆಳೀತಾ ಇದೆಯಾ ಬೆಳೀತಾ ಇದೆಯಾ ಅಂತ ನೋಡೋದು, ಚೆಕ್ ಮಾಡ್ಕೊಂಬುದು ಇಲ್ಲೇ ಇಲ್ಲ, ತಂಟೆಗೆ ಹೋಗಲ್ಲ. ಇಷ್ಟು ಸೇವಾ ಮಾಡಿದ್ವಿ ಈ ಫಲ ಬಂತ, ಇಷ್ಟು ಸೇವಾ ಮಾಡಿದ್ವಿ ಈ ಫಲ ಬಂತ, ಅಲ್ಲಿಗಲ್ಲಿಗೆ ಡೈವರ್ಷನ್. ಇನ್ನೂ ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ಕೂತಿರೋದೇ ಅಹಂಕಾರ, ಅದು ಬಂದ್ರೆ ಎಲ್ಲ ತೃಪ್ತಿ ಹೌದಲ್ವೇ? ಹೇಳ್ಕೊಂಡು ಹೇಳ್ಕೊಂಡು ತೃಪ್ತಿ. ವಿಚಿತ್ರ ನಾಟಕಗಳು ಅದರಲ್ಲಿ, ದೇವರೇ ಮಾಡಿಸಿದರಿ ಅಂತ ಹೇಳೋದು, ಅಪ್ಪಾ ನೀವು ಮಾಡಿದ್ರಿ ಅಂತ ಅವ್ರು ಹೇಳೋದು, ಇವ್ರು ಇಷ್ಟಗಲ ಏನು ಬೋಂಡ ಥರ ಆಗ್ಬಿಡೋದು, ಎಲ್ಲ ಕಡೆ ಡೈವರ್ಟ್ ಆಗ್ತಾ ಇದೆ. ಎಲ್ಲಿ ನಮಗೆ ಭಕ್ತಿ ಬರಬೇಕು? ಹಾಗಾದ್ರೆ ಈ ಪಟ್ಟಿ ಎಲ್ಲ ಕೊಡ್ತಾ ಇದ್ದಾರಲ್ಲ, ಇವರ ಹೆಸರು ಹೇಳಿದ್ರೆ ಸಾಕು ಉದ್ಧಾರ ಆಗ್ತದೆ. ಎಂಥವರು ಗೊತ್ತಾ ಇವರೆಲ್ಲ? ಜನ್ಮ ಜನ್ಮದಲ್ಲಿ ಒಂದೊಂದು ಕರ್ಮವನ್ನು ಬಂಗಾರದ ತರ ಭದ್ರವಾಗಿ, ಸ್ವಾಮಿ ನಿನ್ ಭಕ್ತಿಗಾಗಿ ಇಟ್ಕೊಳ್ಳು, ನಿನ್ ಭಕ್ತಿ ಕೊಡು, ನಿನ್ ಭಕ್ತಿ ಕೊಡು ಅಂತ ಭದ್ರವಾಗಿ ಸೇವಾ ಮಾಡಿದಂತ ಮಹಾತ್ಮರು ಇವರೆಲ್ಲ, ಅವರ ಪಟ್ಟಿಯನ್ನ ಕೊಡ್ತಾ ಇದ್ದಾನೆ ಕೃಷ್ಣ. ಇದು ಸಾಮಾನ್ಯ ಸಬ್ಜೆಕ್ಟ್ ಅಲ್ಲ ಇದು. ಜ್ಞಾನಿಗಳೆಲ್ಲ ಹಿಂಡಿ 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 ಕೊಡದಂತಹ ಸಬ್ಜೆಕ್ಟ್ ಇದು. ಅದಕ್ಕೆ ಏಕಾದಶ ಸ್ಕಂಧ ದೇವರ ಹೃದಯ ಪ್ರಾಂತ, ಮನಸ್ಸನ ಹಿಂಡಿ ಹಾಕುವಂತ ಒಳ್ಳೆ ವಿಚಾರಗಳು ಬರ್ತಾ ಇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಮತ್ತೆ ನೋಡೋಣ.